ஓம் ஸ்ரீ குருப்பியோ நம. ஹரி ஓம் ஸ்ரீ குருப்பியோ நம. அப்ரமம் வங்கரைத்தம் அதிடம் விமலம் சதா ஆனந்த தீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்சக்ஷணஹ ஜெய்தீர்த்தகத நிர்பாசதாம் நோ ஹுர்கம்பரே அத்திகல்பித கல்போயம் பிரத்யத்தி கஜகேசரி வியாசதீர்த்த குருர்பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணௌகாகரானஹம் வாதிராஜ குருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய ச பததாம் கல்பவருஷாய நமதாம் காமதேனவே துர்வாதி துவாந்த்ரவையே வைஷ்ணவேந்தி வரேந்தவே ஸ்ரீ ராகவேந்திர குருவே நமோ அத்யந்த தயாளவே ஆபாதமௌலி பர்யந்தம் குருநாமாக்தியம் ஸ்மரே தேன விக்னாஹ ப்ரணஷ்யந்தி சித்யந்த்ர மனோரதாஹ. ஹரி ஓம் ஸ்ரீ குருப்பியோ நம. ನಾವು ಹರಿಕಥಾಮೃತಸಾರದಲ್ಲಿ ಗುಣತಾರತಮ್ಯಸಂಧಿಯನ್ನು ಶುರು ಮಾಡಿದ್ದೀವಿ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಇದು ಒಂದು ವಿಧವಾಗಿ ಅವರೋಹಣ ತಾರತಮ್ಯದಂತೆ ಮೊದಲು ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಿ ಅದಾದ ಮೇಲೆ ಲಕ್ಷ್ಮೀದೇವಿಯ ಬಗ್ಗೆ ಲಕ್ಷ್ಮಿಯ ಸ್ಥಿತಿ, ಲಕ್ಷ್ಮಿ ಎಲ್ಲಿದ್ದಾಳೆ ಅನ್ನುವುದು, ತಾರತಮ್ಯದ ಅವಸ್ಥಿತಿಯನ್ನು, ಅಲ್ಲಿರುವ ಸ್ಥಿತಿಯನ್ನು ಹೇಳಿ ಅದಾದ ಮೇಲೆ ಬ್ರಹ್ಮವಾಯುಗಳನ್ನು ಆ ವಿಧವಾಗಿ ಹೇಳ್ತಾ ಬರ್ತಾರೆ. ಇಲ್ಲಿ ಲಾಸ್ಟ್ ಕ್ಲಾಸ್ ನಾನು ನೋಡ್ತಾ ಇದ್ದಿದ್ದು ಗುಣತಾರತಮ್ಯದಲ್ಲಿ ವಿವರ್ಸಿಂಗ್ ಮೂರನೇ ಪದ್ಯವನ್ನು, ಎರಡನೇ ಪದ್ಯ ನೋಡಿದ್ದೀವಿ. ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತಾಮುಕ್ತ ಗಣಸೇವ್ಯ ಸತ್ಯಕಾಮ ಶರಣ್ಯ ಶಾಶ್ವತ ಭೃತ್ಯವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ ಅಂತೇಳಿ. ಏನಂದ್ರೆ ನಿತ್ಯ ನಿರ್ಮಲ ಇದು ಮತ್ತು ಜಗನ್ನಾಥ ಶ್ರೀಮನ್ನಾರಾಯಣನ್ನು ಮಾಂ ಪಾಹಿ ನನ್ನನ್ನು ಕಾಪಾಡು ಅಂತ ಹೇಳಿ ಬೇಡಿಕೊಳ್ತಾ ಅವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ನಿತ್ಯ ನಿರ್ಮಲ ನಿಗಮ ವೇದ್ಯ ಉತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ ಅಂತೇಳಿ. ನಿತ್ಯ ನಿರ್ಮಲ, ನಿತ್ಯ ಯಾವಾಗಲೂ ನಿರ್ಮಲ, ಮಲ ಅಂದ್ರೆ ದೋಷ, ನಿತ್ಯ ನಿರ್ಮಲ ಅಂದ್ರೆ ಎಲ್ಲ ಕಾಲದಲ್ಲಿ ಕೂಡ ದೋಷವರ್ಜಿತ, ಅಂದ್ರೆ ಯಾವ ಕಾಲದಲ್ಲಿ ದೋಷ ಇದ್ರೂ ದೋಷ ಇದ್ದಂತೆ ಆಗಿಬಿಡುತ್ತೆ. ನಿತ್ಯ ದೋಷವಿಲ್ಲದವನು, ಯಾವಾಗಲೂ ದೋಷ ಇಲ್ಲದವನು, ಸರ್ವದೋಷ ವಿವರ್ಜಿತ. ಸೊ ಆ ಸರ್ವದೋಷ ವಿವರ್ಜಿತ ಅಂತ ಆ ನಿತ್ಯತ್ವವೂ ಇದೆ. ನಿತ್ಯತ್ವ ಯಾವಾಗಲೂ ಗುಣಪೂರ್ಣ, ಯಾವಾಗಲೂ ದೋಷವರ್ಜಿತನಾಗಿರೋದು ಅದು. ಆ ಯಾವಾಗಲೂ ಇದ್ದಾಗಲೇ ಅದಕ್ಕೆ ಆ ಶಬ್ದಗಳಿಗೆ ಪೂರ್ಣತ್ವವಾದ ಅರ್ಥ ಬರುತ್ತೆ. ನಿತ್ಯ ನಿರ್ಮಲ ನಿಗಮ ವೇದ್ಯ, ನಿಗಮಗಳಂದ್ರೆ ವೇದಗಳು, ವೇದವೇದ್ಯ ವೇದಗಳಿಂದ ಮಾತ್ರ ತಿಳಿಯಲ್ಪಡುವವನು, ವೇದಗಳಿಂದ ಮಾತ್ರ ಪರಮಾತ್ಮನನ್ನು ತಿಳಿಯಬಹುದು. ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ಕಾಣುತ್ತೇವಿ ಅಂದ್ರೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬಹಳ ಜನ ಚಾರ್ವಾಕ ಇಲ್ಲ ಸೈಂಟಾಲಜಿಸ್ಟ್ ಇತ್ಯಾದಿಯವರು ನಮಗೆ ಪರಮಾತ್ಮ ಕಾಣ್ತಾ ಇಲ್ಲ, ನಾವು ಯಾಕೆ ಒಪ್ಪಬೇಕು, ಸೈನ್ಸ್ ನಮಗೆ ಕಾಣ್ತಾ ಇದೆ, ಸೈನ್ಸ್ ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು, ಎಲ್ಲ ಮಾಡಬಹುದು ಅಂತೇಳಿ ಈ ವಿಧವಾಗಿ ಭಾವನೆ ಮಾಡ್ತಾರೆ. ಕೇವಲ ವೇದಗಳಿಂದ ತಿಳಿಯಲ್ಪಡ್ತಾನೆ ಅಂತ ಹೇಳಿದ್ರೆ ಆ ವೇದಗಳನ್ನು ನಾವು ನಂಬುವುದೇ ಹಾಗೆ, ಪರಮಾತ್ಮ ಇದ್ದಾನಂತ ನಮಗೇನು ನಂಬಿಕೆ ಅಂಥೇಳಿ. ಇದಕ್ಕೆ ನಾವು ಸುಮ್ಮನೆ ಒಂದು ಮಾತಿನಿಂದ ಸಂಶಯ ಪರಿಚ್ಛಿನ್ನವಾಗೋದಿಲ್ಲ, ಸಂಶಯ ನಮಗೆ ಅದು ಸಾಲ್ವ್ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು, ನಾವು ಎಷ್ಟೋ ಅಧ್ಯಯನ ಮಾಡಬೇಕು, ಅದರಲ್ಲಿರುವ ತತ್ವಗಳನ್ನು ವಿಚಾರ ಮಾಡಬೇಕು. ಅದು ಒಂದು ದಿನದಲ್ಲಿಯೋ, ಒಂದು ಕ್ಷಣದಲ್ಲಿಯೋ, ಒಂದು ಗಂಟೆಯಲ್ಲಿ ಆಗುವಂತಹ ಕೆಲಸವಲ್ಲ. ಸೊ ಈ ಅಷ್ಟೇ ಅಲ್ಲದೆ ಈ ಕಾರಣದಿಂದಲೇ ಅವನು ನಿಗಮವೇದ್ಯ ಅಂತ ಹೇಳಿದ್ರೆ ವೇದಗಳಿಂದ ತಿಳಿಯಲ್ಪಡ್ತಾನೆ, ಪೂರ್ಣವಾಗಿ ಯಾರಿಂದಲೂ ತಿಳಿಯಲ್ಪಡುವುದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರಿಗೆ ಶಕ್ತಿಗೆ ತಕ್ಕಂತೆ ಪರಮಾತ್ಮ ತಿಳಿಯಲ್ಪಡ್ತಾನೆ. ಆ ಕಾರಣದಿಂದ ಅವನು ನಿಗಮವೇದ್ಯ. ಉತ್ಪತ್ತಿ ಸ್ಥಿತಿ ಲಯ ದೋಷವರ್ಜಿತ, ಅವನಲ್ಲಿ ಸರ್ವದೋಷವರ್ಜಿತ, ನಿತ್ಯ ನಿರ್ಮಲ ಅಂತ ಹೇಳಿದ್ದಾರೆ. ಆಮೇಲೆ ಈ ದೋಷವಿಲ್ಲ, ಯಾವ ಮುಖ್ಯವಾಗಿದ್ದನ್ನು ಹೇಳ್ತಾರೆ, ಯಾಕಂದ್ರೆ ನಮಗೆ ಪ್ರಪಂಚದಲ್ಲಿ ಕಾಣುವ ವಸ್ತುಗಳಲ್ಲಿ ಉತ್ಪತ್ತಿ ಸ್ಥಿತಿ ಲಯ ಅನ್ನುವ ದೋಷ. ಜಡ ವಸ್ತುಗಳಲ್ಲಿ ತಗೊಂಡ್ರೆ ಅದಕ್ಕೆ ಉತ್ಪತ್ತಿ ಸ್ಥಿತಿ ಲಯಗಳು, ಅವು ಉತ್ಪತ್ತಿ ಒಂದು ಘಟವನ್ನು, ಒಂದು ಮಡಿಕೆಯನ್ನು ಮಾಡ್ತೀವಿ, ಅದು ಉಪಯೋಗಿಸ್ತೀವಿ ಕೆಲವು ಕಾಲ, ಆಮೇಲೆ ಮುರಿದು ಹೋಗುತ್ತೆ, ಅದಕ್ಕೆ ಲಯ ಬಂದಂತೆ ಅದು ನಾಶವಾಗಿಬಿಡುತ್ತೆ, ಅಂದ್ರೆ ಶೇಪ್ ಹೊಟ್ಟೋಗುತ್ತೆ. ಜೀವರಾಶಿಗಳನ್ನು ತಗೊಂಡ್ರೆ ಅದಕ್ಕೆ ಉತ್ಪತ್ತಿ ಅಂತ ಹೇಳಿದ್ರೆ ದೇಹ ಧಾರಣೆ, ದೇಹ ಬರುತ್ತೆ ಅದು ಉತ್ಪತ್ತಿ, ದೇಹದಿಂದ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಅದು ಸ್ಥಿತಿ ಅಂತ ಇರುತ್ತೆ. ಆ ದೇಹ ಹೊಟ್ಟೋದ್ರೆ ಆ ಜೀವ ದೇಹಗಳನ್ನು ಸಪರೇಟ್ ಆಗತ್ತೆ, ಅದೇ ಲಯ ಇದ್ದಂತೆ. ಇಲ್ಲ ಜೀವರಾಶಿಗಳು ಮಹಾಪ್ರಳಯ ಕಾಲದಲ್ಲಿ ಅವರು ತಮ್ಮ ಇವನ್ ಅನಿರುದ್ಧ ದೇಹವನ್ನು ಕೂಡ ಎಲ್ಲವನ್ನು ಕಳ್ಕೊಳ್ತಾರೆ, ಕಳ್ಕೊಂಡು ಕೇವಲ ಲಿಂಗ ದೇಹದಿಂದ ಮಾತ್ರ, ಸ್ವರೂಪ ದೇಹ ಲಿಂಗ ದೇಹದಿಂದ ಮಾತ್ರ ಇರ್ತಾರೆ. ಇದು ಇಲ್ಲಿ ಕೂಡ ಅವರಿಗೆ ಉತ್ಪತ್ತಿ ಸ್ಥಿತಿ ಲಯಗಳು ಈ ವಿಧವಾಗಿ ಅನೇಕ ವಿಧವಾದ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಹೊಂದುತ್ತಾ ಇರ್ತಾರೆ ಜೀವರಾಶಿಗಳು. ಆದರೆ ಪರಮಾತ್ಮನಿಗೆ ಈ ವಿಧವಾದ ಉತ್ಪತ್ತಿ ಸ್ಥಿತಿ ಲಯ ಅನ್ನೋದಿಲ್ಲವೇ ಇಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ವಿಧವಾಗಿ ಕೂಡ ಉತ್ಪತ್ತಿ ಸ್ಥಿತಿ ಲಯ ಅಂದ್ರೆ ಹುಟ್ಟುವುದು, ಇರುವುದು, ಲಯವಾಗುವುದು. ಇನ್ನೊಂದು ಏನು ಹುಟ್ಟುವುದು? ಜ್ಞಾನಾನಂದಗಳಿವೆಲ್ಲ ಕೂಡ ಅಂದ್ರೆ ನಮಗೆ ಒಂದು ವಿಷಯ ಇದೇನಂತಾರೆ, ನಮಗೆ ವೃತ್ತಿ ಜ್ಞಾನ ಅಂತ ಕರಿತೀವಿ. ಸ್ವರೂಪ ಜ್ಞಾನವಲ್ಲದೆ ವೃತ್ತಿ ಜ್ಞಾನ, ಒಂದು ವಿಷಯದ ಬಗ್ಗೆ ಜ್ಞಾನ ಬರುತ್ತೆ, ಆ ಜ್ಞಾನದ ಉತ್ಪತ್ತಿ ಇದೆ, ಆ ಜ್ಞಾನ ಇದ್ದಷ್ಟು ದಿನ ಇರುತ್ತೆ. ಯಾವಾಗ ಅದು ಮರ್ತು ಬಿಡ್ತೀವಿ, ಆ ಸಮ ಫರ್ಗೆಟ್ ಅಬೌಟ್ ಇಟ್, ಲಯವಾಗ ಅಂದ್ರೆ ಆ ಜ್ಞಾನ ಹೊಟ್ಟೋಗುತ್ತೆ. ಅಂದ್ರೆ ಉತ್ಪತ್ತಿ ಸ್ಥಿತಿ ಲಯಗಳು ನಮ್ಮ ಜ್ಞಾನಕ್ಕೂ ಇದೆ. ಆದ್ರೆ ಪರಮಾತ್ಮ ಜ್ಞಾನಕ್ಕೆ ಉತ್ಪತ್ತಿ ಆಗುವುದು, ಜ್ಞಾನ ಈಗ ಬಂತು ದೇವರಿಗೆ ಅಂತ ಯಾವತ್ತೂ ಅವನಿಗೆ ಜ್ಞಾನ ಇದೆ. ಉತ್ಪತ್ತಿ ಸ್ಥಿತಿ ಲಯಗಳನ್ನುವುದಿಲ್ಲ ಯಾವತ್ತು, ಅಂದ್ರೆ ಜ್ಞಾನ ಬರುವುದು, ಇರುವುದು, ಹೋಗುವುದು ಅನ್ನೋದು ಪರಮಾತ್ಮನಿಗಿಲ್ಲ. ಆ ಜ್ಞಾನದ ದೃಷ್ಟಿಯಲ್ಲಿ ಕೂಡ ಅವನಿಗೆ ಉತ್ಪತ್ತಿ ಸ್ಥಿತಿ ಲಯ ದೋಷವಿಲ್ಲದವನು ಅಂತ ಹೇಳಿ. ಸೊ ಈ ಎರಡು ಅರ್ಥಗಳಿಂದ ಕೂಡ ಪರಮಾತ್ಮನಿಗೆ ಉತ್ಪತ್ತಿ ಸ್ಥಿತಿ ಲಯ ದೋಷಗಳಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವನು ಸ್ತುತ್ಯ ಪೂಜ್ಯ ಪ್ರಸಿದ್ಧ. ಪರಮಾತ್ಮ ಸ್ತುತ್ಯ, ಸ್ತುತ್ಯ ಅಂದ್ರೆ ಸ್ತುತಿಸಲ್ಪಡುವವನು. ಅವನು ಸ್ತುತ್ಯ ಅಂದ್ರೆ ಪೂಜ್ಯ, ಸರ್ವರಿಂದಲೂ ಕೂಡ ಸ್ತೋತ್ರ ಪೂಜಾದಿಗಳನ್ನು ಮಾಡಿಸಿಕೊಳ್ಳುವವನಾಗಿದ್ದಾನೆ. ಅವನು ಪ್ರಸಿದ್ಧನಾಗಿದ್ದಾನೆ. ಪ್ರಸಿದ್ಧ ಅಂದ್ರೆ ಏನು? ಫೇಮಸ್. ಏನು ಫೇಮಸ್ ಪ್ರಸಿದ್ಧ ಅಂತ ಹೇಳಿದರೆ? ಯಾರೋ ಒಂದು ಲೋಕದಲ್ಲಿ ಪ್ರಸಿದ್ಧವಾದ ಅಷ್ಟೇ ಅಲ್ಲ, ಪ್ರಸಿದ್ಧ ಅಂತ ಹೇಳಿದರೆ ಪರಮಾತ್ಮ ಸರ್ವ ಪ್ರಸಿದ್ಧ. ಅಂದರೆ ಎಲ್ಲ ಶಾಸ್ತ್ರಗಳಲ್ಲಿಯೂ, ಎಲ್ಲ ವೇದಾದಿಗಳಲ್ಲಿ ಎಲ್ಲರಿಂದಲೂ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲರಿಗಿಂತಲೂ ಅವನೇ ಸರ್ವೋತ್ತಮನೂ ಸರ್ವಸ್ವತಂತ್ರನಾಗಿದ್ದಾನೆ. ಅವನನ್ನು ತಿಳಿಯಬೇಕನ್ನುವುದು ಮುಖ್ಯವಾದ ಅಂಶವಾಗಿದೆ ಎಲ್ಲರಿಗೂ. ಅವನೇ ಎಲ್ಲರನ್ನು ಉದ್ಧಾರ ಮಾಡ್ತಾನೆ. ಅದಕ್ಕೆ ಸರ್ವಪ್ರಸಿದ್ಧ ಅವನೇ. ಎಲ್ಲ ಈ ವಿಧವಾಗಿ ಪ್ರಸಿದ್ಧ ನಾಮಕ್ಕೆ ಮುಖ್ಯವಾಗಿ ಅವನಿಗೆ ಅನ್ವಯವಾಗುತ್ತೆ. ಮುಕ್ತ ಅಮುಕ್ತ ಗಣಸೇವ್ಯ, ಮುಕ್ತ ಅಮುಕ್ತ ಗಣಸೇವ್ಯ. ಪರಮಾತ್ಮ ಕೇವಲ ಅಮುಕ್ತ ಪ್ರಪಂಚದಲ್ಲಿಯೋ, ಕೇವಲ ಮುಕ್ತ ಪ್ರಪಂಚದಲ್ಲಿಯೋ ಸ್ತುತಿಸಲ್ಪಡ್ತಾನೆ ಅಂತ ಇಲ್ಲ. ಎಲ್ಲ ಕಡೆ ಕೂಡ ಅಂದ್ರೆ ಮುಕ್ತ ಅಮುಕ್ತ ಜೀವರಾಶಿಗಳಂದ್ರೆ ಮುಕ್ತ ಅಮುಕ್ತ ಅಂದ್ರೆ ಏನು? ಲಿಂಗಭಂಗವಾದವರು ಯಾರಾದ್ರೆ ಹೋಗಿದ್ದಾರೆ ಅವರೆಲ್ಲರೂ ಮುಕ್ತ ಜೀವರಾಶಿಗಳು. ಅಮುಕ್ತ ಜೀವರಾಶಿಗಳಂದ್ರೆ ಲಿಂಗಭಂಗವಾಗದೇ ಇರುವವರು, ಇನ್ನು ಸಂಸಾರದಲ್ಲಿರುವವರು ಅಮುಕ್ತ ಜೀವರಾಶಿಗಳು. ಇವರೆಲ್ಲರಿಂದಲೂ ಕೂಡ ಅವನು ಸ್ತುತಿಸಲ್ಪಡುತ್ತಾನೆ. ಮುಕ್ತ ಮುಕ್ತ ಗಣ ಸೇವ್ಯ, ಮೋಕ್ಷಕ್ಕೆ ಹೋದವರು, ಮೋಕ್ಷಕ್ಕೆ ಹೋಗದೇ ಇರುವವರು ಎಲ್ಲ ಗಣಗಳಿಂದಲೂ ಸೇವಿಸಲ್ಪಡುವನಾಗಿದ್ದಾನೆ. ಸತ್ಯಕಾಮ ಶರಣ್ಯ ಶಾಶ್ವತ ಪ್ರತ್ಯವತ್ಸಲ. ಸತ್ಯಕಾಮ, ಪರಮಾತ್ಮನಿಗೆ ಸತ್ಯಕಾಮ ಅಂತ ಹೆಸರು. ಸತ್ಯಕಾಮ ಅಂತ ಹೇಳಿದರೆ ಏನು? ಯಾವುದು ಬಯಸುತ್ತಾನೋ ಅದು ಅವನಿಗೆ ಆಗತ್ತೆ, ಬಯಸಿದ್ದೆಲ್ಲ ಆಗತ್ತೆ. ಆ ಕಾರಣದಿಂದ ಅವನು ಸತ್ಯಕಾಮ, ಸತ್ಯ ಸಂಕಲ್ಪ ಅಂತ ಹೇಳಿ ಪರಮಾತ್ಮನಿಗೆ ಹೆಸರು. ಎಲ್ಲವನ್ನು ಯಾವ್ದು ಇಚ್ಛೆ ಮಾಡಿದ ಆಗತ್ತೆ. ಮೋಕ್ಷಕ್ಕೆ ಹೋದವರು ಕೂಡ ಆಪ್ತ ಕಾಮನಂತವರನ್ನು ಕರೀತಾರೆ. ಅವರಿಗೆ ಇಚ್ಛೆ ಮಾಡಿದ್ದೆಲ್ಲ ಆಗತ್ತಲ್ಲವಾ ಅಂತ ಹೇಳಿದ್ರೆ ಅದಕ್ಕೆ ಇದಕ್ಕೆ ಎರಡು ವಿಧವಾದ ಭೇದ, ಮುಖ್ಯವಾಗಿ ಎರಡು ವಿಧವಾದ ಭೇದಗಳಿದೆ. ಅದು ಅವರಿಗೆ ಸ್ವತಂತ್ರವಾದ ಆಪ್ತ ಕಾಮತ್ವ ಅಲ್ಲ, ಅವರಿಗೆ ಇರುವ ಆಪ್ತ ಕಾಮತ್ವ ಪರಮಾತ್ಮ ಕೊಟ್ಟಿದ್ದು, ಪರಮಾತ್ಮ ಅಧೀನದಲ್ಲಿರುವಂತಹ ಆಪ್ತ ಕಾಮತ್ವ. ಅಷ್ಟೇ ಅಲ್ಲದೆ ಅವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪವೇ, ಎಷ್ಟು ಯೋಗ್ಯತೆ ಅಷ್ಟನ್ನೇ ಅವರು ಕಾಮನೆ ಮಾಡ್ತಾರೆ. ಪರಮಾತ್ಮನ ಯೋಗ್ಯತೆ ಅನ್ನುವುದು ಅನಂತವಾದದ್ದು, ಅದಕ್ಕೆ ಲಿಮಿಟೇ ಇಲ್ಲದೆ ಇರುವಂತಹದ್ದು. ಅವನು ಅದಕ್ಕೆ ಅವನಿಗೆ ಆಪ್ತಕಾಮ ಅಂತ ಹೇಳುವುದಕ್ಕಿಂತ ಸತ್ಯಕಾಮ ಅಂತ ಹೇಳ್ತಾರೆ. ಆಪ್ತಕಾಮ ಸತ್ಯಕಾಮ ಯಾವುದು ಬಯಸಿದ್ರೆ ಅದು ಬಯಸಬೇಕಾಗಿದೆ ಎಷ್ಟು ಅಷ್ಟೇ ಬಯಸುತ್ತಾರೆ, ಅಷ್ಟೇ ಸಿಗತ್ತೆ. ಅವನು ಎಲ್ಲವನ್ನೂ ಅವನೇ ನಿರ್ಣಯ ಮಾಡ್ತಾನೆ. ಅದಕ್ಕೆ ಅವನು ಸತ್ಯಕಾಮ. ನಿಜವಾದ ಅರ್ಥದಲ್ಲಿ ಯಾವುದವನು ಬಯಸ್ತಾನೋ ಅದೇ ಪ್ರಪಂಚದಲ್ಲಿ ನಡೆಯುತ್ತೆ. ಎಲ್ಲರ ವಿಷಯದಲ್ಲಿ ಅವನು ಬಯಸಿದಂತೆಯೇ ನಡೆಯುತ್ತೆ. ಆ ಕಾರಣದಿಂದ ಅವನು ಕೇವಲ ತನ್ನ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲರ ವಿಷಯದಲ್ಲಿ ಕೂಡ ಅವನು ಬಯಸಿದಂತೆಯೇ ನಡೆಯುತ್ತೆ. ಆ ಕಾರಣದಿಂದ ಅವನು ಸತ್ಯಕಾಮ ಅಂತ ಅವನಿಗೆ. ಸೊ ಇದಾದ ಮೇಲೆ ಶರಣ್ಯ, ಎಲ್ಲರಿಂದಲೂ ಶರಣು ಬೇಡಲಕ್ಕೆ ಯೋಗ್ಯನ. ಅಂದ್ರೆ ಪ್ರಪನ್ನರ ಜನರು ಯಾರು ಪ್ರಪನ್ನರಾಗಬೇಕಂದ್ರೆ ಪರಮಾತ್ಮನನ್ನು ಶರಣು ಬೇಡಬೇಕಂದ್ರೆ ಪರಮಾತ್ಮನನ್ನೇ ಶರಣು ಬೇಕು. ಯಾರನ್ನ ಶರಣು ಬಿಡಬೇಕು? ಪರಮಾತ್ಮನನ್ನೇ ಶರಣು ಬೇಡಬೇಕು. ಎಲ್ಲರಿಂದಲೂ ಶರಣು ಬೇಡಲಕ್ಕೆ ಯೋಗ್ಯನಾಗಿದ್ದಾನೆ, ಅದಕ್ಕೆ ಅವನು ಶರಣ್ಯ ಅಂತ ಹೇಳಿ. ಶಾಶ್ವತ, ಅವನು ಶಾಶ್ವತನಾಗಿದ್ದಾನೆ. ಎಲ್ಲರೂ ಶಾಶ್ವತರು ಅಂದ್ರೆ ಏನು? ಎಲ್ಲ ವಿಧವಾಗಿ ಶಾಶ್ವತ. ನಾವು ಜೀವತಃ ನಮ್ಮ ಜೀವವು ಶಾಶ್ವತವಾದದ್ದು, ಆದ್ರೆ ದೇಹ ಶಾಶ್ವತವಲ್ಲ. ಪರಮಾತ್ಮನಿಗೆ ದೇಹ ಧಾರಣೆ ಇಲ್ಲ. ಕಾರಣದಿಂದ ಅವನ ಸ್ವರೂಪ ದೇಹಕ್ಕೂ ಅವನಿಗೆ ಜ್ಞಾನಾನಂದಮಯ ಅಂತ ಒಂದೇ ದೇಹ. ಅವನಿಗೆ ಬೇರೆ ಬೇರೆ ದೇಹಗಳಂತ ಇಲ್ಲ ಅವನಿಗೆ. ಆ ಕಾರಣದಿಂದ ಅವನಿಗೆ ದೇಹನಾಶ ಅನ್ನೋದಿಲ್ಲ. ಆ ಕಾರಣದಿಂದ ಎರಡು ವಿಧವಾಗಿಯೂ ಶಾಶ್ವತ. ಶಾಶ್ವತವಾದ ದೇಹ, ಜ್ಞಾನಾನಂದಾತ್ಮಕವಾದ ದೇಹ ಒಂದೇ ಶಾಶ್ವತವಾಗಿರುತ್ತೆ. ಅವನಿಗೆ ದೇಹ ಧಾರಣೆ ಅನ್ನೋದೇ. ಮತ್ತೆ ಅವತಾರಗಳು ಮಾಡ್ತಾರಲ್ಲವ ಪರಮಾತ್ಮ, ರಾಮ ಅವತಾರ, ಕೃಷ್ಣ ಅವತಾರ ಇತ್ಯಾದಿ ಅವತಾರಗಳಲ್ಲಿ ದೇಹ ಬಂತು, ಶಾಶ್ವತವಿಲ್ಲವಲ್ಲ ಅಂತ ಸಂಶಯ ಬರುತ್ತೆ. ಆದರೆ ಶಾಶ್ವತವಲ್ಲ ಅಂತ ನಮಗೆ ಸಂಶಯ ಬರುತ್ತೆ, ಅದು ನಮಗೆ ಮೇಲ್ನೋಟಕ್ಕೆ ಬರುವಂತಹ ಸಂಶಯ ಅಷ್ಟೇ. ಶಾಶ್ವತ ಅಂತ ಹೇಳಿದ್ರೆ ರಾಮಾವತಾರ, ಕೃಷ್ಣಾವತಾರ, ಆ ಅವತಾರಗಳಲ್ಲಿ ಕೂಡ ಪರಮಾತ್ಮ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಅವತಾರಗಳಲ್ಲೂ ತಾಳಿ ಇರ್ತಾನೆ ಪರಮಾತ್ಮ. ಆದರೆ ಜೀವರಾಶಿಗಳಿಗೆ ಕಾಣಿಸಿಕೊಡುವ, ಈಗ ರಾಮಾವತಾರ ಹುಟ್ಟಿದ ರಾಮ ಅಂತೇಳಿ, ಕೌಸಲ್ಯ ದಶರಥರಿಗೆ ಹುಟ್ಟಿದ ಅಂತೇಳಿ, ಅದಕ್ಕೆ ಮುಂಚೆನೂ ರಾಮ ಇದ್ದ, ಅದಕ್ಕೆ ನಮಗೆ ಬೇಕಾದಷ್ಟು ಪ್ರಮಾಣಗಳಿವೆ, ಎಲ್ಲ ಕಾಲಗಳಲ್ಲಿಯೂ ರಾಮ ಇದ್ದಾನೆ. ಆದರೆ ಆ ಸಮಯದಲ್ಲಿ ಹಾಗೆ ಮತ್ತು ತಾನು ಪುನರುದ್ಭಾವ ಮಾಡಿದಂತೆ, ತಾನು ಮತ್ತು ಅಲ್ಲಿ ಅವತಾರ ಮಾಡ್ತಾನೆ, ಅಂದ್ರೆ ಅವತಾರ ಮಾಡುವುದು ಇಲ್ಲಿ ಬರುವುದು, ಅಂದ್ರೆ ತಾನು ಕಾಣಿಸದೇ ಇರುವವನು ಎಲ್ಲರಿಗೆ ಕಾಣಿಸುವಂತೆ ಮತ್ತು ದುರ್ಗಾದೇವಿಯನ್ನು ಆಜ್ಞೆ ಕೊಡ್ತಾನೆ, ದುರ್ಗಾದೇವಿಯನ್ನು ಮಾಡ್ತಾಳೆ, ಪರಮಾತ್ಮನನ್ನು ಎಲ್ಲರಿಗೆ ಕಾಣಿಸುವಂತೆ ಮಾಡ್ತಾಳೆ. ಆ ವಿಧವಾಗಿ ಅವತಾರಗಳು ಮಾಡಿದಾಗ ಕೂಡ ಪರಮಾತ್ಮ ನಮ್ಮ ದೃಷ್ಟಿಯಲ್ಲಿ ಬಿಗಿನಿಂಗ್ ಮಿಡಲ್ ಎಂಡ್ ಇದ್ದಂತೆ ಕಾಣಿಸಿಕೊಡುತ್ತೆ ಅಷ್ಟೇ ಹೊರತು, ನಿಜವಾಗಿ ನೋಡಿದರೆ, ಅಂದ್ರೆ ವಸ್ತುತಃ ನೋಡಿದರೆ ಪರಮಾತ್ಮನಿಗೆ ದೇರ್ ಇಸ್ ನೋ ಬಿಗಿನಿಂಗ್ ಮಿಡಲ್ ಅಂಡ್ ಎಂಡ್. ಆ ಅವತಾರಗಳು ಕೂಡ ಎಲ್ಲ ಕಾಲಗಳಲ್ಲಿಯೂ ಯಾವಾಗ, ಈಗ ಕೃಷ್ಣ ಅವತಾರ ಮುಗಿತೀರಿ ನೈ ಕೃಷ್ಣ ಇಲ್ಲ ಅಂತ ಯಾರಾದ್ರೂ ಅನ್ಕೊಳ್ತಾರೋ? ಇಲ್ಲ, ಕೃಷ್ಣಾವತಾರ ಮುಗಿದ್ರು ಕೃಷ್ಣ ಇದ್ದಾನೆ ಅಂತ ನಂಬಿಕೆ ಆಗಿದೋ, ಅದೇ ವಿಧವಾಗಿ ಕೃಷ್ಣಾವತಾರ ಬರ್ಲಕ್ಕೂ ಮುಂಚೆ ಕೃಷ್ಣ ಇದ್ದಾನೆ ಅನ್ನುವ ನಂಬಿಕೆ ಜ್ಞಾನಿಗಳಿಗೆ ಯೋಗಿಗಳಿಗೆ ಇದೆ. ಈ ವಿಧವಾಗಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಪರಮಾತ್ಮ ತನ್ನ ಅವತಾರಗಳಿಂದ ಇರ್ತಾನೆ. ಆ ಕಾರಣದಿಂದ ಅವನು ಶಾಶ್ವತ, ಎಲ್ಲ ವಿಧವಾಗಿ ತನ್ನ ಮೂಲ ರೂಪದಿಂದಲೂ ಮಾತ್ರವೇ ಅಲ್ಲ, ಅವತಾರಗಳಿಂದಲೂ ಎಲ್ಲರ ವಿಧವಾಗಿ ಕೂಡ ಅವನು ಶಾಶ್ವತ. ಇನ್ ಎವ್ರಿ ಫಾರ್ಮ್ ಹೀಸ್ ಪರ್ಮನೆಂಟ್, ಶಾಶ್ವತ. ಅದಾದ ಮೇಲೆ ಭೃತ್ಯವತ್ಸಲ ಭಯ ನಿವಾರಣ, ಈ ಶಬ್ದಗಳನ್ನು ಭೃತ್ಯವತ್ಸಲ ಇಲ್ಲ ಭಕ್ತವತ್ಸಲ, ಭೃತ್ಯವತ್ಸಲ ಅಂದ್ರೆ ಭೃತ್ಯರು, ಯಾರಾದರೆ ತನ್ನ ಸೇವೆ ಮಾಡ್ತಾರೋ ಅವರನಿಗೆ ವತ್ಸಲ ಪ್ರೀತಿಯಿಂದ ತಾನು ನೋಡಿಕೊಳ್ತಾನೆ. ಭಯ ನಿವಾರಣ, ಭಯವನ್ನು ಹೋಗಲಾಡಿಸುತ್ತಾನೆ, ಯಾರು ತನ್ನನ್ನು ಶರಣು ಬೇಡುತ್ತಾರೋ ಅವರ ಭಯವನ್ನು ದೂರ ಮಾಡ್ತಾನೆ, ಅದಕ್ಕೆ ಭಯವನ್ನು ನಿವಾರಣ ಮಾಡುವವನಾಗಿದ್ದಾನೆ ಪರಮಾತ್ಮ. ಅದಕ್ಕೆ ಪರಮಾತ್ಮನನ್ನು ಯಾರು ನಂಬುತ್ತಾರೋ, ನಂಬುವುದಂದ್ರೆ ಸುಮ್ಮನೆ ಏನೋ ನಂಬುವುದಲ್ಲ, ಸ್ಥಿರವಾಗಿ ನಿಶ್ಚಲ ಬುದ್ಧಿಯಿಂದ ನಂಬಿದವರಿಗೆ ಭಯವಿಲ್ಲದೆ ಮಾಡ್ತಾನೆ ಪರಮಾತ್ಮ. ಭಯ ನಿವಾರಣ, ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂಪಾಹಿ, ಅತ್ಯಧಿಕ ಸಂಪ್ರಿಯತಮ, ಅತ್ಯಧಿಕವಾದಂತಹ ಸಮ್ಯಕ್ ಚೆನ್ನಾಗಿ ಪ್ರಿಯತಮನಾದವನು ಪರಮಾತ್ಮ. ಎಲ್ಲರಿಗೂ ಪ್ರೀತಮ, ದೈತ್ಯರಿದ್ದಾರೆ ಅವರಿಗೆ ಪ್ರೀತಮ ಹೇಗಾಗ್ತಾನೆ ಅಂತ ಹೇಳಿದರೆ, ದೈತ್ಯರಿಗೆ ಅವನು ಪ್ರೀತಮ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ದೈತ್ಯರ ಮೇಲೆ ಇರುವ ದ್ವೇಷ ಅಲ್ಲ, ದೈತ್ಯರೇ ಪರಮಾತ್ಮನಿಗೆ ದೂರ ಹೋಗುತ್ತಾರೆ. ಯಾರು ಅವನ ಹತ್ರ ಹೋಗುತ್ತಾರೋ ಅವರಿಗೆ ಪ್ರಿಯತಮ, ಅತ್ಯಧಿಕ ಸಂಪ್ರಿಯತಮ, ಸಮ್ಯಕ್ ತನ್ನ ಹತ್ರ ಚೆನ್ನಾಗಿ ಬಂದವರಿಗೆ ಪ್ರಿಯತಮನಾಗಿರ್ತಾನೆ. ತನ್ನ ಹತ್ರ ಬರದೆ ದೂರ ಹೋಗ್ತೇವೆ ಅಂದ್ರೆ ಸರಿ ಅಂತ ಬಿಟ್ಟು ಬಿಡ್ತಾನೆ. ಯಾರಾದರೆ ಪರಮಾತ್ಮನ ಹತ್ರ ಹೋಗ್ತಾರ, ಹತ್ರ ಹೋಗ್ತಾ ಹೋಗ್ತಾ ಅಷ್ಟು ಅವನು ಪ್ರಿಯತಮನಾಗುತ್ತಾನೆ. ಅದಕ್ಕೆ ಅತ್ಯಧಿಕ ಸಂಪ್ರಿಯತಮ ಅನ್ನೋದು, ಯಾರು ಪರಮಾತ್ಮನನ್ನು ಹತ್ರ ಹೋಗಬೇಕು, ಅವನಿಗೆ ಭಕ್ತರಾಗಿರ್ತಾರೋ ಅವರಿಗೆ ಪ್ರಿಯತಮನಾಗಿರ್ತಾನೆ. ಅಂತಹ ಜಗನ್ನಾಥನಾದಂತಹ ಆ ಶಿವನಾರಾಯಣನ್ನು ಮಾಂ ಪಾಹಿ, ನನ್ನನ್ನು ಕಾಪಾಡಪ್ಪ ಅಂತ ಹೇಳಿ ಎಲ್ಲರೂ ಈ ವಿಧವಾಗಿ ಪ್ರಾರ್ಥನೆ ಮಾಡಬೇಕು. ಈ ವಿಧವಾಗಿ ಗುಣತಾರತಮ್ಯ ಸಂಧಿಯಲ್ಲಿ ಪರಮಾತ್ಮನ ಸ್ತೋತ್ರ ಮಾಡಿದ ಮೇಲೆ ಮೂರನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಪರಮ ಪುರುಷನ ರೂಪ ಗುಣವನ್ನು ಸರಿಸಿ ಕಾಂಬಳು ಪ್ರವಾಹದಂದರಿ ನಿರುಪಮಳು ನಿರ್ದುಃಖ ಸುಖ ಸಂಪೂರ್ಣಳೆನಿಸುವಲು ಹರಿಗೆ ಧಾಮತ್ರಯಳೆನಿಸಿ ಆಭರಣ ವಸನಾಯುಧಗಳಾಗಿ ಇದ್ದು ಹರಿಗಳನ್ನು ಸಂಹರಿಸುವಳು ಅಕ್ಷರಳು ಎನಿಸಿಕೊಂಡು ಅಂತ ಹೇಳಿ ಲಕ್ಷ್ಮಿಯನ್ನು ಈಗ ಪರಮಾತ್ಮನ ಹೇಳಿದ ಮೇಲೆ ಈ ಲಕ್ಷ್ಮಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಎಂತಹ ಅವಳು ಅಂತ ಹೇಳಿದ್ರೆ, ಪರಮಪುರುಷನಾದ ಆ ಪರಮಾತ್ಮನ ರೂಪಗುಣವನ್ನು, ರೂಪಗಳನ್ನು ಗುಣಗಳನ್ನು ಎಲ್ಲವನ್ನೂ ಕೂಡ ಅನುಸರಿಸಿ, ಸೊ ರೂಪಗುಣವ ಅನುಸರಿಸಿ ಅದನ್ನು ಅನುಸಾರವಾಗಿ, ಅಂದ್ರೆ ಪರಮಾತ್ಮನ ಇಚ್ಛೆ ಎಂತಾದ್ದು ಅಂತ ಲಕ್ಷ್ಮಿ ನೋಡ್ತಾಳೆ. ಪರಮಾತ್ಮನ ಇಚ್ಛೆ ಇದ್ರೆ ತಾನು ಮಾಡ್ತಾಳೆ, ಪರಮಾತ್ಮನ ಇಚ್ಛೆ ಇಲ್ಲ ಅಂದ್ರೆ ಮಾಡುವುದಿಲ್ಲ. ಪರಮಾತ್ಮನ ಆಜ್ಞೆಯಂತೆ ತಾನು ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆಲೇ ಮಾಡ್ತಾಳೆ. ಅದಕ್ಕೆ ಅವನ ರೂಪವನ್ನು, ಅವನ ಗುಣವನ್ನು, ಅವನ ಗುಣ ಅಂದ್ರೇನು, ಇಚ್ಛಾ ಗುಣ ಇದೆ ಅದು ಕೂಡ ಅವನ ಗುಣ. ಈ ವಿಧವಾಗಿ ಅವನ ಎಲ್ಲ ಗುಣಗಳನ್ನು ಕೂಡ ಅನುಸರಿಸಿ ಅದಕ್ಕೆ ಅನುಗುಣವಾಗಿ ಕಾಂಬಳು ಪ್ರವಾಹದಂದದಿ ಕಾಂಬಳು ನೋಡ್ತಾಳೆ. ಏನ್ ನೋಡ್ತಾಳೆ, ಪರಮಾತ್ಮ ತಾನು ಎಲ್ಲ ಕಾರ್ಯಗಳನ್ನು ತಾನು ಮಾಡ್ತಾನೆ. ಮಾಡ್ತಾ ಇದ್ದರೆ ಅದಕ್ಕೆ ತಾನು ಹೇಗೆ ನೋಡ್ತಾಳೆ ಲಕ್ಷ್ಮೀ, ಗಂಗಾ ಪ್ರವಾಹ ಹೋಗ್ತಾ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಪರಮಾತ್ಮ ಅವಿಚ್ಛಿನ್ನವಾಗಿ, ಅವನ ಆ ಅವಿಚ್ಛಿನ್ನತ್ವ. ಸೊ ಅದಕ್ಕೆ ಕಾಂಬಳು ಪ್ರವಾಹದಂದದಿ, ಪ್ರವಾಹದಂತೆ, ಪ್ರವಾಹ ಹೇಗಿರುತ್ತೆ, ದೇರ್ ಇಸ್ ನೋ ಬ್ರೇಕ್, ಕಂಟಿನ್ಯೂಸ್ ಫ್ಲೋ. ಈ ಕಂಟಿನ್ಯೂಸ್ ಫ್ಲೋ ಪ್ರವಾಹದಂತೆ ನೋಡ್ತಾಳಂದ್ರೆ ಏನು ಅಂತ ಹೇಳಿದ್ರೆ, ಪರಮಾತ್ಮನನ್ನು ಎಲ್ಲ ಕಾಲದಲ್ಲಿ ವಿಥೌಟ್ ಬ್ರೇಕ್ ನೋಡ್ತಾಳೆ. ಅಷ್ಟೇ ಅಲ್ಲದೆ ಪರಮಾತ್ಮನ ವ್ಯಾಪಾರಗಳು ವಿಥೌಟ್ ಬ್ರೇಕ್, ಆಯ್ತಪ್ಪ ಪರಮಾತ್ಮ ಇಷ್ಟು ಮಾಡಿದೆ ನಾವು ಮಲ್ಕೊಳ್ತೀವಿ, ನಿದ್ದೆ ಆಯ್ತು, ನಿದ್ದೆ ಮಾಡುವಾಗ ಏನು ವ್ಯಾಪಾರಗಳಿಲ್ಲ ನಮಗೆ. ಪರಮಾತ್ಮ ಕೂಡ ನಿದ್ದೆ ಮಾಡ್ತಾನೆ ಅಂತ ಕೆಲವು ಜನ ಭಾವ, ನಿದ್ದೆ ಮಾಡ್ತಾನೆ ಅಂತ ಹೇಳಿದ್ರೆ ಪರಮಾತ್ಮ ಒಂದು ವಿಧವಾದ ಅಂದ್ರೆ ಲೋಕ ದೃಷ್ಟಿಯಲ್ಲಿ ವ್ಯಾಪಾರಗಳು ಮಾಡುವುದಿಲ್ಲ. ಆದರೆ ಅವನು ಎಲ್ಲವಾಗ ನಿರಂತರವಾಗಿ ಅವನು ಸೊ ಈಗ ವೇದಗಳಿದ್ದರೆ ವೇದಗಳ ಉಚ್ಚಾರಣೆ ಪರಮಾತ್ಮ ನಿರಂತರವಾಗಿ ಮಾಡ್ತಾನೆ. ಆ ವಿಧವಾಗಿ ಉದ್ಗೀರಿಯಂತೆ ಅನಿಶಮ್ಯತಃ ಅಂತ ಹೇಳಿ ಅವನು ಕಂಠದಿಂದ ಯಾವಾಗಲೂ ವೇದಗಳ ಶಬ್ದಗಳು ಹೊರಹೊಮ್ಮುತ್ತಾ ಇರುತ್ತೆ. ಈ ವಿಧವಾಗಿ ಅವನು ಕೆಲವು ಕಾರ್ಯಗಳನ್ನು ಅನಂತವಾದ ಆ ತನ್ನ ಸ್ಥಿತಿಯಿಂದ ಯಾವಾಗಲೂ ಮಾಡ್ತಾ ಇರ್ತಾನೆ. ಪರಮಾತ್ಮ ಎಂತಹ ಅವನು ಅಂತ ಹೇಳಿದ್ರೆ, ಅವನು ತನ್ನ ವ್ಯಾಪಾರಗಳನ್ನು ಯಾವಾಗಲೂ ಮಾಡ್ತಾ ಇರ್ತಾನೆ. ಲೋಕದೃಷ್ಟಿಯಲ್ಲಿ ವ್ಯಾಪಾರಗಳನ್ನು ಮಧ್ಯ ವಿರಾಮ ಕೊಟ್ಟರೂ ಕೂಡ ಆವಾಗ ಲಕ್ಷ್ಮೀನಾರಾಯಣರು ಅವರಿಗೆ ಬೇಕಾದ ವ್ಯಾಪಾರವರೇ ಅವನು ಮಾಡ್ತಾರೆ. ಅಂದ್ರೆ ನಮ್ಮ ಲೋಕದೃಷ್ಟಿಯಲ್ಲಿ ವ್ಯಾಪಾರಗಳಲ್ಲ ಅವು. ಆ ವಿಧವಾಗಿ ಆವಾಗಲೂ ಕೂಡ ಲಕ್ಷ್ಮೀ ಪರಮಾತ್ಮನನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಅದಕ್ಕೆ ಶ್ರುತಿಗೀತೆ ಅಂತ ನಮಗೆ ಭಾಗವತದಲ್ಲಿ ಬರುತ್ತೆ. ಪರಮಾತ್ಮ ತಾನು ಯೋಗನಿದ್ದೆಯಲ್ಲಿ ಇದ್ದಂತೆ ಇದ್ದಾಗ ಯೋಗನಿದ್ದೆಯಲ್ಲಿ ಇರ್ತಾನೆ. ಅಂದ್ರೆ ಏನು ಯೋಗನಿದ್ರೆ ಅಂದ್ರೆ ಏನು, ಪರಮಾತ್ಮನ ನಿದ್ರೆ ಅಂದ್ರೆ ಏನು, ಲೋಕದೃಷ್ಟಿಯಲ್ಲಿ ವ್ಯಾಪಾರಗಳು ಮಾಡುವುದಿಲ್ಲ. ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ವ್ಯಾಪಾರಗಳನ್ನು ಮಾಡುವುದಿಲ್ಲ, ಅವೆಲ್ಲ ಸಸ್ಪೆಂಡ್ ಮಾಡ್ತಾನೆ ಅಷ್ಟೇ. ಪರಮಾತ್ಮನ ಯೋಗನಿದ್ರೆ ಅಂದ್ರೆ ಅವನು ಏನೋ ಟೈರ್ಡ್ ಆಗಿಬಿಟ್ಟಿದ್ದಾನೆ, ಮಲಗಿದ್ದಾನೆ ಅಂತ ಭಾವನೆ ಸ್ವಲ್ಪವೂ ಇರಕೂಡುದು. ಅವನಿಗೆ ಟೈರ್ಡ್ನೆಸ್ ಅನ್ನುವುದೇ ಇಲ್ಲ. ಆ ಕಾರಣದಿಂದ ಅವನ ನಿದ್ದೆ ಅಂತ ಹೇಳಿದ್ರೆ ವ್ಯಾಪಾರಗಳಿಲ್ಲದೆ ಇರುವುದು ಅಷ್ಟೇ, ಲೋಕದೃಷ್ಟಿಯಲ್ಲಿ ವ್ಯಾಪಾರಗಳಿಲ್ಲದೆ ಇರುವುದು. ಈ ವಿಧವಾಗಿ ಯೋಗ ನಿದ್ದೆಯಲ್ಲಿದ್ದಾಗ ಲಕ್ಷ್ಮೀದೇವಿ ಪರಮಾತ್ಮನನ್ನು ತಾನು ಎಬ್ಬಿಸ್ತಾಳೆ ಅಂತೇಳಿ. ಪರಮಾತ್ಮನ ಎಬ್ಬಿಸುವುದಂದ್ರೆ ಏನು, ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾಳೆ ಅಂತೇಳಿ. ಹೇ ಪರಮಾತ್ಮನೇ, ಲೋಕಕ್ಕೆ ಇವರಿಗೆಲ್ಲರಿಗೆ ಒಳ್ಳೇದಾಗಬೇಕು, ಸೃಷ್ಟಿಯಾದಿಗಳನ್ನು ಮಾಡು ಅಂತ ಹೇಳಿ ಹೇಳ್ತಾಳೆ ಅಂತೇಳಿ. ಇದೆಲ್ಲ ಕೂಡ ಕೇವಲ ನಟನ. ಅಂದ್ರೆ ಪರಮಾತ್ಮ ತನಗೆ ಏನ್ ಮಾಡ್ಬೇಕಂತ ಗೊತ್ತು, ಲಕ್ಷ್ಮೀದೇವಿಗೆ ಅವಕಾಶವನ್ನು ಕೊಡ್ತಾನೆ, ಲಕ್ಷ್ಮಿಯನ್ನು ಪರಮಾತ್ಮನಿಗೆ ಸ್ತೋತ್ರ ಮಾಡುವಂತಹ ಒಂದು ಅವಕಾಶವನ್ನು ಕೊಡ್ತಾನೆ. ಈ ವಿಧವಾಗಿ ಅವನು ಯಾವಾಗಲೂ ಇರುವ ಆ ವ್ಯಾಪಾರನೆಲ್ಲ ಕೂಡ ಲಕ್ಷ್ಮಿ ನಿತ್ಯವೂ ಕಾಣ್ತಾ ಇರ್ತಾಳೆ. ಅದಕ್ಕೆ ಕಾಂಬಳು ಪ್ರವಾಹದಂತೆ ಪರಮಾತ್ಮ ನಿರಂತರವಾಗಿ ಮಾಡುವುದೆಲ್ಲವನ್ನು ನೋಡ್ತಾ ಇರ್ತಾಳೆ. ಆ ಕಾರಣದಿಂದ ನಿರುಪಮಳು, ಉಪಮ ಅಂದ್ರೆ ಕಂಪ್ಯಾರಿಸನ್, ಪೀರ್ಲೆಸ್ ಅಂತ ಹೇಳಿ, ನಿರುಪಮಳು ಲಕ್ಷ್ಮೀದೇವಿಗೆ ಸಮರಿಲ್ಲ. ಪರಮಾತ್ಮನನ್ನು ಬಿಟ್ಟು ಪರಮಾತ್ಮ ಲಕ್ಷ್ಮಿಗಿಂತಲೂ ಉತ್ತಮನು, ಲಕ್ಷ್ಮಿಗೆ ಈಕ್ವಲ್ ಯಾರು ಇಲ್ಲ. ಅಂದ್ರೆ ಉತ್ತಮನಾದ ಪರಮಾತ್ಮ ಒಬ್ಬನೇ ಇದ್ದಾನೆ, ಮಿಕ್ಕವರೆಲ್ಲರೂ ಲಕ್ಷ್ಮಿಗಿಂತ ಕಳಗಿರುವವರು. ಅದಕ್ಕೆ ನಿರುಪಮಳು ಅವರಿಗೆ ಸಮಾನರಾದವರು ಇಲ್ಲ. ನಿರ್ದುಃಖ ದುಃಖವಿಲ್ಲದವಳು ಲಕ್ಷ್ಮೀದೇವಿಗೆ ನಿರ್ದುಃಖ, ಯಾಕೆಂದ್ರೆ ನಿತ್ಯ ಮುಕ್ತಳಾದ ಕಾರಣದಿಂದ ನಿತ್ಯಾನಂದ ಉಳ್ಳವಳು. ಸೊ ಯಾವಾಗಲೂ ಸಂಸಾರ ದುಃಖ ಅನ್ನೋದೇ ಇಲ್ಲ, ಸಂಸಾರ ಬಂಧನೆ ಅನ್ನೋದು ಲಕ್ಷ್ಮಿಗೆ ಇಲ್ಲವೇ ಇಲ್ಲ. ನಿತ್ಯ ಅವಿಯೋಗಿನಿ, ನಿತ್ಯ ಮುಕ್ತಳು ಎರಡೂ ಆಗಿದ್ದಾಳೆ ಲಕ್ಷ್ಮಿ. ಅಂತಹ ಲಕ್ಷ್ಮಿ ಸುಖ ಸಂಪೂರ್ಣಳೆನಿಸುವಳು. ಆ ಸುಖ ಸಂಪೂರ್ಣ, ಅವಳು ಸುಖ ಸಂಪೂರ್ಣ ಅಂದ್ರೆ ಏನು, ಆನಂದಪೂರ್ಣ. ಆನಂದಪೂರ್ಣತ್ವ ಎಂತಹದ್ದು, ಲಕ್ಷ್ಮಿ ಆನಂದ ಎಷ್ಟಿದೋ ಅಷ್ಟು ಪೂರ್ಣವಾಗಿ ಯಾವಾಗಲೂ ಇರುತ್ತೆ. ಯಾಕಂದ್ರೆ ನಿತ್ಯ ಮುಕ್ತಳು, ಮುಕ್ತಿಯಲ್ಲಿ ಆನಂದ ಪೂರ್ಣ. ಅವರವರಿಗೆ ಪೂರ್ಣ ಅಂತ ಹೇಳಿದ್ರೆ ಪರಮಾತ್ಮನಂತೆ ಇನ್ಫೈನೈಟ್ ಅಲ್ಲ. ಆದರೆ ಪರಮಾತ್ಮ ಆದ ಮೇಲೆ ಅಸ್ವತಂತ್ರರಲ್ಲೆಲ್ಲರೂ ಕೂಡ ಯಾರ್ಯಾರಿದ್ದಾರೋ ಅವರೆಲ್ಲರಲ್ಲಿ ಕೂಡ ಅತ್ಯಧಿಕಳಾಗಿದ್ದಾಳೆ. ಈ ವಿಧವಾಗಿ ಸುಖ ಸಂಪೂರ್ಣಳು ಎಂತ ಕರೆಯಲ್ಪಡುತ್ತಾಳೆ ಲಕ್ಷ್ಮೀದೇವಿ. ಹರಿಗೆ ಧಾಮತ್ರಯಳೆನಿಸಿ, ಶ್ರೀಮನ್ನಾರಾಯಣಗೆ ಧಾಮತ್ರಯ ಅಂದ್ರೆ ಮೂರು ಸ್ಥಾನಗಳು ಹೇಳ್ತಾರೆ. ಏನು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಈ ವಿಧವಾಗಿ ಯಾವ ಮೂರು ಸ್ಥಾನಗಳನ್ನು ಪರಮಾತ್ಮನ, ಆ ಮೂರು ಸ್ಥಾನಗಳಲ್ಲಿ ಕೂಡ ತಾನು ಪರಮಾತ್ಮನ ಜೊತೆ ಜೊತೆಲೇ ಇರ್ತಾಳೆ. ಸೊ ಹರಿಗೆ ಧಾಮತ್ರಯಳೆನಿಸಿ, ಈ ಮೂರು ಲೋಕಗಳಲ್ಲಿ ಮೂರು ಸ್ಥಾನಗಳು ಪರಮಾತ್ಮನ ಸ್ಥಾನಗಳು, ಅಲ್ಲಿ ತಾನು ನಾರಾಯಣನ ಸಹಿತ ಸರಿಯಾಗಿ ಜೋಡಿಯಾಗಿ ಲಕ್ಷ್ಮಿ ಇದ್ದು ಏನು ಮಾಡ್ತಾಳೆ, ಆಭರಣ ವಸನ ಆಯುಧಗಳಾಗಿ ಇದ್ದು ಹರಿಗಳನ್ನು ಸಂಹರಿಸುವಳು ಲಕ್ಷ್ಮೀದೇವಿ. ಪರಮಾತ್ಮನ ಆಭರಣಗಳು, ಪರಮಾತ್ಮನಿಗೆ ಆಭರಣಗಳು ಯಾಕೆ, ಪರಮಾತ್ಮ ವಸನಗಳು, ವಸ್ತ್ರಗಳು ಯಾಕೆ, ಆಯುಧಗಳು ಯಾಕೆ, ಪರಮಾತ್ಮನಿಗೆ ಇವೆಲ್ಲ ಯಾಕೆ ಅಂತ ಹೇಳಿದ್ರೆ, ಅವೆಲ್ಲ ಕೂಡ ಲಕ್ಷ್ಮೀದೇವಿಗೆ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂತಹ ಒಂದು ಒನ್ ಆಫ್ ದ ಪರ್ಪಸಸ್. ಏನು ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಯಾವ ಆಭರಣಗಳು ಬೇಕಾಗಿಲ್ಲ, ಯಾವ ವಸ್ತ್ರಗಳು ಬೇಕಾಗಿಲ್ಲ, ಅವನು ಜ್ಞಾನಾನಂದಾತ್ಮಕವಾದವನು, ಅವನಿಗೆ ಆಯುಧಗಳೇ ಬೇಕಾಗಿಲ್ಲ. ಆದರೂ ಕೂಡ ಅವೆಲ್ಲವನ್ನೂ ತಾನು ಸ್ವೀಕಾರ ಮಾಡ್ತಾನೆ. ಯಾಕೆ, ಲಕ್ಷ್ಮಿ ಅವುಗಳ ಮೂಲಕವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾಳೆ. ಆಯುಧಗಳಲ್ಲಿ ತಾನೇ ಅಭಿಮಾನಿಯಾಗಿ ನಿಂತು ಆ ಲಕ್ಷ್ಮಿ ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ. ಅಷ್ಟೇ ಅಲ್ಲದೆ ಪ್ರಕೃತಿಯ ಅಭಿಮಾನಿ. ಆ ವಿಧವಾಗಿ ಲಕ್ಷ್ಮಿ ಅವ್ಯಾಕೃತವಾದಂತಹ ಈ ಪ್ರಕೃತಿ ಯಾವುದಿದೋ ಅದೆಲ್ಲವನ್ನೂ ಕೂಡ ಲಕ್ಷ್ಮೀದೇವಿ ಅದಕ್ಕೆ ಅಭಿಮಾನಿ, ನಿಯಾಮಕಳಾಗಿದ್ದಾಳೆ. ಅಂತಹ ಪ್ರಕೃತಿ ನಿಯಾಮಕಳಾದ ಲಕ್ಷ್ಮೀದೇವಿ ಈ ಜಡವದಾರ ವಸ್ತುಗಳೆಲ್ಲದಕ್ಕೂ ಕೂಡ ಅಭಿಮಾನಿಯಾಗಿದ್ದಾಳೆ. ತಾನು ಈ ವಿಧವಾಗಿ ಈ ಆಭರಣಗಳು, ವಸ್ತ್ರಗಳು, ಆಯುಧಗಳಲ್ಲಿ ತಾನೇ ನಿಂತು ಪರಮಾತ್ಮನನ್ನು ಆ ವಿಧವಾಗಿ ನಿತ್ಯವೂ ಸೇವೆ ಮಾಡ್ತಾ ಇರ್ತಾಳೆ. ಈ ವಿಧವಾಗಿ ಆಯುಧಗಳು ಆಗಿ ಇದ್ದು ತಾನು ಈ ವಿಧವಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಅರಿಗಳನ್ನು ಸಂಹರಿಸುವಳು. ಅರಿ ಅಂದ್ರೆ ಶತ್ರು, ಶತ್ರು ಸಂಹಾರ ಮಾಡ್ತಾಳೆ ಲಕ್ಷ್ಮೀದೇವಿ. ಶತ್ರು ಸಂಹಾರ ಮಾಡ್ತಾಳಂದ್ರೆ ಯಾವಾಗ ಇದು ಆಗುತ್ತೆ, ಶತ್ರು ಸಂಹಾರ ಮಾಡುವುದಂದ್ರೆ ಏನು ಅಂತ ಹೇಳಿದ್ರೆ, ದುರ್ಗಾ ರೂಪದಲ್ಲಿ ತಾನು ಯಾರ್ಯಾರಾದರೆ ಇದ್ದಾರೋ ಶತ್ರುಗಳು, ಅವರ ಶತ್ರುಗಳಂದ್ರೆ ಯಾರು, ಪರಮಾತ್ಮನನ್ನು ದ್ವೇಷ ಮಾಡುವವರು. ಆ ದ್ವೇಷ ಮಾಡುವವರಿಗೆ ತಾನು ಅವರ ಸಂಹಾರವನ್ನು ಮಾಡ್ತಾಳೆ. ಮತ್ತೆ ದ್ವೇಷ ಮಾಡದೇ ಇರುವವರು ಅಂದ್ರೆ, ದ್ವೇಷ ಮಾಡದೇ ಇರುವವರನ್ನು ಪೊರೆತಾಳೆ, ಕಾಪಾಡ್ತಾಳೆ, ಅವರಿಗೆ ಮತ್ತು ಸಾಧನೆ ಮಾಡಲಿಕ್ಕೆ ಬೇಕಾದ ಒಂದು ಅವಕಾಶವನ್ನು ಕೊಡ್ತಾಳೆ. ಅವ ಇವರಿಗೂ ಇವರ ಸಾಧನೆಯನ್ನು ಮಾಡುವಂತಹ ಒಂದು ಯಾರ್ಯಾರಿಗೆ ಅವರವರ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡುವಂತಹ ಅವಕಾಶವನ್ನು ಕೊಡ್ತಾಳೆ. ಹರಿಗಳನ್ನು ಅಂದರೆ ಪರಮಾತ್ಮನನ್ನು ಪ್ರತಿಭಟಿಸುವವರು ಯಾರಿದ್ದಾರೋ ಅವರೆಲ್ಲರ ಸಂಹಾರವನ್ನು ಮಾಡ್ತಾಳೆ. ತಾನು ಸಂಹಾರ ಮಾಡುವುದಂದ್ರೆ ಎಲ್ಲರಿಗೆ ಲಕ್ಷ್ಮೀ ದೇವಿ ಯಾವಾಗಲೂ ಇರ್ತಾಳ ಅಂತ ಹೇಳಿದೆ. ಯಾವಾಗಲೂ ಇರ್ತಾಳೆ. ಅಕ್ಷರಳು, ಕ್ಷರ ದೇಹ ಅಂದ್ರೆ ಕ್ಷರ ಅಂದ್ರೆ ನಾಶವಾಗುವ ದೇಹ, ಯಾರಿಗೆ ಇಲ್ಲವೋ ಅವಳು ಅಕ್ಷರ. ಈ ವಿಧವಾಗಿ ಅಕ್ಷರ ಶಬ್ದ ವಾಚ್ಯರಾದವಳು ಲಕ್ಷ್ಮೀ ದೇವಿ. ಶ್ರೀಮನ್ನಾರಾಯಣ ಅಫ್ಕೋರ್ಸ್ ಅವನು ಅಕ್ಷರ, ಅವರ ಅಲ್ಲದೆ ಅಸ್ವತಂತ್ರರಲ್ಲಿ, ಸ್ವತಂತ್ರ ಇಲ್ಲದೇ ಇರುವವರಲ್ಲಿ ಅಕ್ಷರ ಶಬ್ದ ವಾಚ್ಯಳು ಕೇವಲ ಲಕ್ಷ್ಮಿ ಒಬ್ಬಳೇ ಆಗಿದ್ದಾಳೆ. ಸೊ ಅಸ್ವತಂತ್ರರಲ್ಲಿ ಲಕ್ಷ್ಮೀ ದೇವಿ ಅಕ್ಷರ. ಕ್ಷರ ಅಂದ್ರೆ ನಾಶವಾಗುವುದು, ಅಕ್ಷರ ಅಂದ್ರೆ ನಾಶವಾಗದೇ ಇರುವುದು. ಯಾವುದು ನಾಶವಾಗುವುದಿಲ್ಲ? ದೇಹ. ಅಂದ್ರೆ ದೇಹ ನಾಶವಾಗದೇ ಇರುತ್ತೆ ಲಕ್ಷ್ಮಿ. ಅಂದ್ರೆ ನಾಶವಾಗದೇ ಇರುವಂತಹ ದೇಹ ಯಾರಿಗಿದೋ ಅವಳು ಅಕ್ಷರಳು. ಲಕ್ಷ್ಮೀ ದೇವಿಯ ದೇಹವು ಕೂಡ ಪರಮಾತ್ಮನಂತೆ ಜ್ಞಾನಾನಂದಾತ್ಮಕವಾದದ್ದು. ಅಂದರೆ ಇಟ್ ಈಸ್ ನಾಟ್ ಮೇಡ್ ಆಫ್ ಪ್ರಾಕೃತಿಕ ದೇಹ ಅಲ್ಲ, ಪ್ರಕೃತಿಯಿಂದ ನಿರ್ಮಿಸಲ್ಪಟ್ಟ ದೇಹವಲ್ಲ, ತಾನೇ ಪ್ರಕೃತಿಯ ನಿಯಾಮಕಳು. ಲಕ್ಷ್ಮಿಯನ್ನು ದೇಹ ಕಟ್ಟಿ ಹಾಕುವುದು ಎಲ್ಲಿಂದ ಬರುತ್ತೆ? ಆಗುವುದಿಲ್ಲ. ಆ ವಿಧವಾಗಿ ನಿತ್ಯ ಮುಕ್ತಳಾದ ಲಕ್ಷ್ಮೀ ದೇವಿ ತಾನು ಪ್ರಾಕೃತವಾದ ದೇಹವಿಲ್ಲದೆ, ಅಂದರೆ ಮೆಟೀರಿಯಲಿಸ್ಟಿಕ್ ಬಾಡಿ, ನೇಚರ್ ಮೇಡ್ ಬಾಡಿ ಅದು ಇಲ್ಲ ಲಕ್ಷ್ಮಿಗೆ. ಆ ಕಾರಣದಿಂದ ದೇಹನಾಶವಿಲ್ಲ, ಅದಕ್ಕೆ ಅವಳು ಅಕ್ಷರಳು. ಕ್ಷರವತ್ವ ಇಲ್ಲದೆ, ದೇಹನಾಶವಿಲ್ಲದೆ ಇರುವಂತಹ ಅವಳಾಗಿದ್ದಾಳೆ. ಈ ವಿಧವಾಗಿರುವ ಲಕ್ಷ್ಮೀ ದೇವಿಯನ್ನು ಈ ವಿಧವಾಗಿ ತಾತ್ಮಿಕ ಕಕ್ಷದಲ್ಲಿ ಎರಡನೇ ಕಕ್ಷದಿಂದ ಎರಡನೇ ಕಕ್ಷ ಅಂತ ಹೇಳಿ ಜಗನ್ನಾಥ ದಾಸರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಲಕ್ಷ್ಮೀ ಸ್ತೋತ್ರ ಆದ ಮೇಲೆ ಲಕ್ಷ್ಮಿಯ ಎಷ್ಟು ಪರಮಾತ್ಮನಿಂದ ತಾನು ಎಷ್ಟು ಕಮ್ಮಿ ಇದ್ದಾಳೆ, ಮಿಕ್ಕವರಿಗಿಂತ ಎಷ್ಟು ಮೇಳಿದ್ದಾಳೆ ಅನ್ನುವ ಒಂದು ಊಹೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಥಾಟ್ ಪ್ರೊಸೆಸ್ ಏನು? ಈತಗಿಂತ ಅನಂತ ಗುಣದಲ್ಲಿ ಶ್ರೀತರುಣಿ ತಾ ಕಡಿಮೆ ಏನಿಪಳು, ನಿತ್ಯ ಮುಕ್ತಳು, ನಿರ್ವಿಕಾರಳು, ತ್ರಿಗುಣವರ್ಜಿತಳು, ಧೌತ ಪಾಪ ವಿರಿಂಚಿಪವನರ ಮಾತ ಏನಿಪ ಮಹಾಲಕ್ಷ್ಮಿ, ವಿಖ್ಯಾತಳಾಗಿ ಇಹಳು ಎಲ್ಲ ಕಾಲದಿ ಶ್ರುತಿ ಪುರಾಣದಳು. ಲಕ್ಷ್ಮೀದೇವಿ ಶ್ರುತಿ ಪುರಾಣಗಳು, ವೇದಗಳಲ್ಲಿಯೂ ಪುರಾಣಗಳಲ್ಲಿಯೂ ಅವಳು ವಿಖ್ಯಾತಗಳು ಆಗಿ ಇಹಳು ಎಲ್ಲ ಕಾಲದಿ, ಎಲ್ಲ ಕಾಲಗಳಲ್ಲಿಯೂ ಕೂಡ. ಯಾಕಂದ್ರೆ ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ, ಅನಂತಾನಂತ ಕಾಲದಲ್ಲಿ ಪರಮಾತ್ಮನ ಸೇವೆಯನ್ನು ಯಾವಾಗಲೂ ಮಾಡ್ತಾ ಇರುವಂತಹ ಲಕ್ಷ್ಮೀದೇವಿ ಪ್ರಖ್ಯಾತಳಾಗಿದ್ದಾಳೆ, ವಿಖ್ಯಾತಳಾಗಿದ್ದಾಳೆ, ಇಹಳು ಎಲ್ಲ ಇಹಳು ಎಲ್ಲ ಕಾಲದಿ, ಎಲ್ಲ ಕಾಲಗಳಲ್ಲಿಯೂ ಕೂಡ ಲಕ್ಷ್ಮೀದೇವಿ ವಿಖ್ಯಾತಗಳಾಗಿ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಈತಗಿಂತ, ಈತ ಅಂದ್ರೆ ಯಾರು? ಶ್ರೀಮನ್ನಾರಾಯಣ. ಶ್ರೀ ಪರಮಾತ್ಮನಿಗಿಂತಲೂ ಅನಂತ ಗುಣದಲ್ಲಿ ಶ್ರೀತರುಣಿ ತಾ ಕಡಿಮೆ ಏನಿಪಳು. ಯಾ ಪರಮಾತ್ಮನಿಗಿಂತ ಲಕ್ಷ್ಮೀದೇವಿ ಅನಂತ ಗುಣಗಳಲ್ಲಿ ತಾನು, ಅಂದ್ರೆ ಇದೇ ಗುಣತಃ ಯಾವಾಗಲೂ ಅವರಳೆ. ಸೊ ಯಾವಾಗಲೂ ಪರಮಾತ್ಮನಿಗಿಂತ ತಾನು ಅನಂತವಾಗಿ, ಇನ್ಫೈನೆಟ್ಲಿ ಲೆಸ್. ಸೊ ಲಕ್ಷ್ಮೀದೇವಿ ಪರಮಾತ್ಮನಿಗಿಂತ ಇನ್ಫೈನೆಟ್ ಲೆಸ್. ಯಾಕೆ ಅಂತ ಹೇಳಿದ್ರೆ ಸ್ವತಂತ್ರವೇ ಇಲ್ಲ ಲಕ್ಷ್ಮೀದೇವಿಗೆ. ಸ್ವಾತಂತ್ರ್ಯ ಅನ್ನೋದು ಕೇವಲ ಪರಮಾತ್ಮ ಒಬ್ಬನಿಗೇ ಇದೆ, ಮಿಕ್ಕ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಆ ಕಾರಣದಿಂದ ಲಕ್ಷ್ಮೀದೇವಿಗೂ ಸ್ವಾತಂತ್ರ್ಯ ಇಲ್ಲ. ಆ ಕಾರಣದಿಂದ ಲಕ್ಷ್ಮೀದೇವಿ ಪರಮಾತ್ಮನಿಗಿಂತ ಅನಂತ ಗುಣದಲ್ಲಿ ಕಡಿಮೆಯಾಗಿದ್ದಾಳೆ. ಆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾಗಿದ್ದಾಳೆ, ನಿರ್ವಿಕಾರಳಾಗಿದ್ದಾಳೆ, ತ್ರಿಗುಣ ವರ್ಜಿತಳು ಆಗಿದ್ದಾಳೆ. ಏನಿದು ನಿತ್ಯ ಮುಕ್ತಳು ಅಂತ ಹೇಳಿದ್ರೆ, ಲಕ್ಷ್ಮೀದೇವಿಗೆ ಯಾವತ್ತೂ ಮೋಕ್ಷ ಅಂದ್ರೆ ಏನು, ಮೋಕ್ಷ ಆಗುವುದು ಅನ್ನೋ ಪ್ರಾಸೆಸ್ ಇಲ್ಲ. ಸಂಸಾರ ಬಂಧನೆ ಅನ್ನೋದು ಯಾವತ್ತೂ ಇಲ್ಲ ಲಕ್ಷ್ಮೀದೇವಿಗೆ. ಯಾವಾಗಲೂ ಮೋಕ್ಷವೇ ಅಂದ್ರೆ ಯಾವಾಗಲೂ ಮುಕ್ತಳೆ, ನಿತ್ಯ ಮುಕ್ತಳು ಅಂದ್ರೆ ಯಾವಾಗಲೂ ಯಾವ ವಿಧವಾದ ದೇಹ ಬಂಧನೆ ಇಲ್ಲ, ಯಾವ ವಿಧವಾದ ಸಂಸಾರ ಬಂಧನೆ ಅನ್ನೋದು ಸ್ವಲ್ಪವೂ ಇಲ್ಲವೇ ಇಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿಯೇ ಪರಮಾತ್ಮ ಆದ ಮೇಲೆ ಮೋಕ್ಷವನ್ನು ಕೊಡುವಳು ಲಕ್ಷ್ಮೀದೇವಿ. ಅಂದ್ರೆ ಪರಮಾತ್ಮ ಮೋಕ್ಷ ಸ್ವತಂತ್ರವಾಗಿ ಕೊಡ್ತಾನೆ, ಅಸ್ವತಂತ್ರಳಾಗಿದ್ದಳೂ ಕೂಡ ಅಸ್ವತಂತ್ರಳಾಗಿ ಮೋಕ್ಷವನ್ನು ಕೊಡುವಳು ಲಕ್ಷ್ಮಿ ಆಗಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ತಾನು ನಿತ್ಯ ಮುಕ್ತಳಾಗಿದ್ದಾಳೆ. ನಿರ್ವಿಕಾರಳು, ಅವಳು ವಿಕಾರವಿಲ್ಲದೆ ಇರೋದು. ಏನು ವಿಕಾರ? ವಿಕಾರ ಅಂದ್ರೆ ಏನು? ವಿಕಾರ ಅಂತ ಹೇಳಿದ್ರೆ ನಮಗೆ ಅಜ್ಞಾನ ಇಲ್ಲ, ಯಾವುದು ಪಾಪ, ಯಾವುದೇ ಒಂದು ದೋಷ ಬಂದ್ರೆ ವಿಕಾರವಾಗುತ್ತೆ ಇತ್ಯಾದಿ. ಅಜ್ಞಾನ ಪಾಪ ಇತ್ಯಾದಿ ದೋಷಗಳಿಲ್ಲ. ವಿಕಾರ ಅನ್ನೋದು ದೇಹಕ್ಕೆ ವಿಕಾರವಿಲ್ಲ, ಸ್ವರೂಪಕ್ಕೂ ವಿಕಾರವಿಲ್ಲ. ಶಿ ಇಸ್ ನಾಟ್ ಪರ್ಟರ್ಬ್ಡ್ ಬೈ ಎನಿಥಿಂಗ್. ಈ ವಿಧವಾಗಿ ವಿಕಾರತ್ವ ಅನ್ನೋದು ಯಾವುದಾದ್ರೆ ಒಂದು ಭಯ ಇದ್ರೆ ಅದು ಭಯದಿಂದ ವಿಕಾರವಾಗುತ್ತೆ, ಅಜ್ಞಾನದಿಂದ ವಿಕಾರವಾಗುತ್ತೆ. ಯಾವ ಕೂಡ ಭಯವಿಲ್ಲ, ಅಜ್ಞಾನವಿಲ್ಲ, ಇತ್ಯಾದಿ ಯಾವ ದೋಷಗಳಿಲ್ಲದೆ, ಅಂದ್ರೆ ಇತ್ಯಾದಿ ದೋಷಗಳಿಲ್ಲದೆ ಇರುವ ಕಾರಣದಿಂದ ಅಶ್ಲೇಷ ಅಶುರಾವೇಶ ಆಗಲಿ ಇತ್ಯಾದಿಗಳು ಕೂಡ ಲಕ್ಷ್ಮೀದೇವಿಗೆ ಇಲ್ಲ. ಸೊ ಆ ಕಾರಣದಿಂದ ಇಂತಹ ದೋಷಗಳು ಯಾವುದೂ ಇಲ್ಲ. ಆದ ಕಾರಣದಿಂದ ವಿಕಾರವೇ ಇಲ್ಲ ಲಕ್ಷ್ಮೀದೇವಿಗೆ. ನಿರ್ವಿಕಾರಳಾಗಿದ್ದಾಳೆ. ತ್ರಿಗುಣ ವರ್ಜಿತಳು, ತ್ರಿಗುಣ ಅಂದ್ರೆ ಸತ್ವರಜಸ್ತಮೋ ಗುಣ, ಪ್ರಾಕೃತಿಕ ಗುಣಗಳಿಂದ ವರ್ಜಿತಳು ಅಂದ್ರೆ ಅದರಕ್ಕೆ ಒಳಗಾಗುವುದಿಲ್ಲ. ಆ ಗುಣಗಳನ್ನು ನಿಯಮನ ಮಾಡುವವಳೇ ಲಕ್ಷ್ಮಿ ಆಗಿದ್ದಾಳಾದ ಕಾರಣದಿಂದ ಆ ಗುಣಗಳಿಗೆ ವಶವಾಗುವುದು ಅನ್ನೋದು ಸಾಧ್ಯವೇ ಇಲ್ಲ. ಲಕ್ಷ್ಮೀದೇವಿ ಸತ್ವರಜಸ್ತಮ ಗುಣಗಳನ್ನು ತಾನೇ ನಿಯಮನ ಮಾಡ್ತಾಳೆ. ತಾನೇ ನಿಯಮನ ಮಾಡುವ ಗುಣಗಳು ತನ್ನ ಕಟ್ಟಿ ಹಾಕುವುದು ಎಲ್ಲಿಂದ ಬರುತ್ತೆ? ಸಾಧ್ಯವೇ ಇಲ್ಲ. ಆ ಕಾರಣದಿಂದ ತ್ರಿಗುಣವರ್ಜಿತಳಂದ್ರೆ ಈ ಮೂರು ಗುಣಗಳು ಸತ್ವರಜಸ್ತಮೋ ಗುಣಗಳಿಂದ ಅದರ ಪ್ರಭಾವಕ್ಕೆ ಒಳಗಾದವಳು ಅಳ್ಳ, ಆ ಪ್ರಭಾವಕ್ಕೆ ಒಳಗಾಗದೇ ಇರುವಂತಹ ಅವಳಾಗಿದ್ದಾಳೆ ಲಕ್ಷ್ಮೀದೇವಿ ಅನ್ನುವುದು ತ್ರಿಗುಣವರ್ಜಿತಳು. ಧೌತ ಪಾಪ ವಿರಿಂಚಿ ಪವನರ ಮಾತೆಯೇನಿಪ. ಧೌತ ಪಾಪ, ಪಾಪವನ್ನು ಧೌತ ಅಂದ್ರೆ ವಾಶ್ಡ್ ಕಂಪ್ಲೀಟ್ಲಿ ಅಂದ್ರೆ ಸ್ವಲ್ಪ ಪಾಪರಹಿತರಾದಂತಹ, ಪಾಪವೇ ಇಲ್ಲ. ಯಾಕೆಂದ್ರೆ ಬ್ರಹ್ಮದೇವರು ವಾಯುದೇವರಿಗೆ ಪಾಪವೆನ್ನುವುದು ಸ್ವಲ್ಪವಿಲ್ಲ. ಅದಕ್ಕೆ ಅವರಿಗೆ ಯಾವಾಗಲೂ ಕೂಡ ಸುಖ ಪ್ರಾರಬ್ಧ ಅಂತ ಹೇಳ್ತಾರೆ. ಸುಖ ಪ್ರಾರಬ್ಧ ಇರುವಂತಹವರಾಗಿದ್ದಾರೆ ಅವರು ಧೌತ ಪಾಪರು, ಪಾಪವಿಲ್ಲದೆ ಇರುವವರು. ವಾಶ್ ಸಿನ್ಸ್ ಯಾವಾಗಲೂ ವಾಶ್ಡ್ ಸ್ಟೇಟ್ ಆಫ್ ಸಿನ್ಸ್. ಸೊ ಪಾಪವಿಲ್ಲದೆ ಇರುವಂತಹ ತೊಳೆಯಲ್ಪಟ್ಟ ಪಾಪಗಳುಳ್ಳವರಾಗಿದ್ದಾರೆ. ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ಪವನರು, ವಾಯುದೇವರು ಇವರಿಬ್ಬರು ಕೂಡ ಅವರಿಬ್ಬರಿಗೆ ಕೂಡ ಮಾತೇನೇಪ ತಾಯಿ ಅಂತ ಕರೆಯಲ್ಪಡುವಂತಹ ಅವಳಾಗಿದ್ದಾಳೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ವಿಖ್ಯಾತಳು ಆಗಿ ಇಹಳು ಎಲ್ಲ ಕಾಲದಲ್ಲಿ ಅವಳು ಪ್ರಖ್ಯಾತಗಳಾಗಿದ್ದಾಳೆ, ಪ್ರಸಿದ್ಧಳಾಗಿದ್ದಾಳೆ ಲಕ್ಷ್ಮೀದೇವಿ ಎಲ್ಲ ಕಾಲದಲ್ಲಿ ಕೂಡ. ಶ್ರುತಿಗಳಲ್ಲಿಯೂ, ವೇದಗಳಲ್ಲಿಯೂ, ಪುರಾಣಗಳಲ್ಲಿಯೂ ಈ ವಿಧವಾಗಿ ಲಕ್ಷ್ಮಿ ಪ್ರಸಿದ್ಧಳಾಗಿದ್ದಾಳೆ ಅಂತ ಹೇಳಿ ಲಕ್ಷ್ಮಿಯ ಒಂದು ಈ ಗಾನವನ್ನು, ಮಹಿಮಾ ಗಾನವನ್ನು ಇಲ್ಲಿ ಮಾಡಿದ್ದಾರೆ. ಸೊ ಈತಗಿಂತ ಅನಂತ ಗುಣದಲ್ಲಿ ಶ್ರೀತರು ನಿತ ಕಡಿಮೆ ಎಣಿಪಳು ನಿತ್ಯ ಮುಕ್ತಳು ನಿರ್ವಿಕಾರಳು ತ್ರಿಗುಣವರ್ಜಿತಳು ಧೌತ ಪಾಪ ವಿರಿಂಚಿ ಪವನರ ಮಾತೆ ಎಣಿಪ ಮಹಾಲಕ್ಷ್ಮಿ ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳು ಅಂತ ಹೇಳಿ ನಾಲ್ಕನೇ ಪದ್ಯದಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಐದನೇ ಪದ್ಯದಲ್ಲಿ ಇಲ್ಲಿ ನಮಗೆ ಬ್ರಹ್ಮವಾಯುಗಳ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಕಮಲ ಸಂಭವ ಪವನರೀರ್ವರು ಸಮರು ಸಮವರ್ತಿಗಳು ರುದ್ರಾದ್ಯಮರಗಣ ಸಂಸೇವಿತ ಪರಬ್ರಹ್ಮನಾಮಕರು ಯಮಳರಿಗೆ ಮಹಾಲಕ್ಷ್ಮಿ ತಾನುತ್ತಮಳು ಕೋಟಿ ಸಜಾತಿ ಗುಣದಿಂದ ಅಮಿತ ಸುವಿಜಾತಿ ಅಧಮರೆಣಿಪರು ಬ್ರಹ್ಮವಾಯುಗಳು. ಈ ಇಲ್ಲಿ ಸಜಾತಿ ವಿಜಾತಿ ಗುಣಗಳು, ಮುಂಚಿನ ಪದ್ಯದಲ್ಲಿ ಕೂಡ ಪರಮಾತ್ಮನಾಗೆ ಲಕ್ಷ್ಮೀದೇವಿಗೆ ನೋಡಿದಾಗ ಕೂಡ ಸಜಾತಿ ವಿಜಾತಿ ಗುಣಗಳು. ಏನು ಈ ಸಜಾತಿ ಗುಣಗಳು ವಿಜಾತಿ ಗುಣಗಳು ಅಂದ್ರೆ ಏನು? ಸಜಾತಿ ಅಂದ್ರೆ ಸಿಮಿಲರ್ ಆರ್ ಸೇಮ್ ಟೈಪ್ ಅಂದ್ರೆ ಗುಣಗಳು ನಮಗೆ ಸಜಾತಿ ಗುಣಗಳು ವಿಜಾತಿ ಗುಣಗಳು ಅಂತ ಹೇಳಿದ್ರೆ ಸೇಮ್ ಟೈಪ್ ಅಂಡ್ ಡಿಫರೆಂಟ್ ಟೈಪ್ ಅಂತ ಹೇಳಿ. ಏನು ಸೇಮ್ ಟೈಪ್ ಡಿಫರೆಂಟ್ ಟೈಪ್? ಯಾವುದು ಸಜಾತಿ ಗುಣಗಳು, ಯಾವುದು ವಿಜಾತಿ ಗುಣಗಳು? ವಿಜಾತಿ ಗುಣಗಳಂದ್ರೆ ಬೇರೆಯವರಲ್ಲಿ ಆ ಗುಣಗಳು ಇಲ್ಲವೇ ಇಲ್ಲ. ಯಾರಲ್ಲಿ ಆದರೂ ಒಂದು ಗುಣವಿದ್ದು ಬೇರೆಯವರಲ್ಲಿ ಸ್ವಲ್ಪವೂ ಆ ಗುಣವಿಲ್ಲದೆ ಇದ್ದರೆ ಅದು ವಿಜಾತಿ ಗುಣ ಅಂತ ಕರೀತಾರೆ. ವಿಜಾತಿ ಅಂದ್ರೆ ಇಸ್ ಯುನೀಕ್ ಟು ದಟ್ ಪರ್ಸನ್, ಯಾವ ಕಾಂಟೆಕ್ಸ್ಟ್ ನಲ್ಲಿ ಮಾತಾಡುವಾಗ. ಸೊ ಸಜಾತಿ ಗುಣಗಳಂತ ಹೇಳಿದ್ರೆ ಸಮಸ್ತ ಜೀವರಾಶಿಗಳಿಗೆ ಸಮಾನವಾಗಿ ಇರುವ ಕುಲವು ಗುಣಗಳಿರುತ್ತೆ, ಇಲ್ಲ ಎರಡು ಮೂರು ಜನಕ್ಕೆ ಸಮಾನವಾಗಿ, ಎರಡು ಕ್ಯಾಟಗರಿಗೆ, ಒಂದು ಕ್ಯಾಟಗರಿ, ಮೂರು ಕ್ಯಾಟಗರಿ, ನಾಲ್ಕು ಕ್ಯಾಟಗರಿ, ಈ ವಿಧವಾಗಿ ಹೇಗಾದರೂ ಇರಬಹುದು. ಸಮಸ್ತ ಜೀವರಾಶಿಗಳಿಗೆ ಸಜಾತಿಯಾಗಿರುವ ಗುಣಗಳು ಕೆಲವಿದೆ. ಆ ಸಜಾತಿ ಗುಣಗಳೇನು ಅಂತ ಹೇಳಿದ್ರೆ, ಉದಾಹರಣೆಗೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಎಲ್ಲರಲ್ಲಿ ಸಮಾನವಾಗಿರೋದು ಸಾಧಾರಣ ಸಜಾತೀಯ ವಿಜಾತೀಯ ವಿಲಕ್ಷಣಾಹ ಅಂತ ಹೇಳಿ. ಡೆಫಿನಿಷನ್ನೇ ಸಾಧಾರಣವಾಗಿ ಅಂದ್ರೆ ಕಾಮನ್ ಆಗಿರುವವೆಲ್ಲ ಸಜಾತಿ ಗುಣಗಳು, ಕಾಮನ್ ಆಗಿ ಇಲ್ಲದೇ ಇರುವಂತಹ ಅವರು ವಿಜಾತೀಯ ವಿಲಕ್ಷಣ ಅಂದ್ರೆ ವಿಲಕ್ಷಣವಾಗಿ ಅಂದ್ರೆ ದೇ ನಾಟ್ ಸಿಮಿಲರ್ ಅಟ್ ಆಲ್, ಈ ವಿಧವಾಗಿರುವಂತಹದ್ದು. ಆವಾಗ ವಿಜಾತಿ ಗುಣಗಳಿಗೆ ಏನು ಎಕ್ಸಾಂಪಲ್, ಸಜಾತಿ ಗುಣಗಳಿಗೆ ಏನು ಎಕ್ಸಾಂಪಲ್ ಅಂದ್ರೆ ವಿಜಾತಿ ಗುಣಗಳಿಗೆ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ವಿಜಾತಿ ಅಂದ್ರೆ ನಾನ್ ಕಾಮನ್, ಯುನೀಕ್ ಆಗಿರುವಂತಹದ್ದು, ಸ್ಪೆಸಿಫಿಕ್ ಆಗಿ. ಉದಾಹರಣೆಗೆ ಪರಮಾತ್ಮನಿಗೆ ವಿಜಾತಿಯ ಗುಣಗಳಂದ್ರೆ ಪರಮಾತ್ಮನಲ್ಲಿ ಮಾತ್ರ ಇರುವ ಗುಣಗಳು, ಬೇರೆ ಯಾರಲ್ಲಿ ಇಲ್ಲದೇ ಇರುವಂತಹ ಗುಣಗಳು. ಅಂತಹ ಗುಣಗಳು ಯಾವುದಂದ್ರೆ ಲಕ್ಷ್ಮಿಯಲ್ಲಿ ಕೂಡ ಇಲ್ಲ, ಯಾರಲ್ಲಿ ಕೂಡ ಇಲ್ಲದೇ ಇರುವ ಗುಣಗಳು ಪರಮಾತ್ಮನಲ್ಲಿ ಮಾತ್ರ ಇರುವಂತಹ ಗುಣಗಳು. ಅವು ಯಾವುದು? ಉದಾಹರಣೆಗೆ ಸ್ವತಂತ್ರತ್ವ, ಸ್ವರಮಣತ್ವ, ಸುಗುಣ ವ್ಯಾಪ್ತಿತಾ ತಥಾ ಪರಾಪೇಕ್ಷಾದಿ ರಾಹಿತ್ಯಂ ನಿತ್ಯತೃಪ್ತಂ ಜಗದ್ಗುರೋ ಸೃಷ್ಟಿಯಾದಿ ಕರ್ತೃತಾದ್ಯಾಸ್ತು ವಿಜಾತೀಯ ಹರೌ ಮತಾಹ ಅಂತೇಳಿ. ಹರಿಯಲ್ಲಿ ಪರಮಾತ್ಮನಲ್ಲಿ ಇರುವಂತಹ ವಿಜಾತಿ ಗುಣಗಳು, ಅವನಲ್ಲಿ ಮಾತ್ರ ಇರುವ ಗುಣಗಳು, ಬೇರೆ ಯಾರಲ್ಲಿಯೂ ಇಲ್ಲದೆ ಇರುವಂತಹ ಗುಣಗಳು, ಅದು ಯಾವುದು ಅಂತ ಹೇಳಿದ್ರೆ, ಉದಾಹರಣೆಗೆ ಸ್ವತಂತ್ರಂ, ಪರಮಾತ್ಮ ಒಬ್ಬನಿಗೆ ಸ್ವಾತಂತ್ರ್ಯ ಇದೆ, ಮಿಕ್ಕ ಯಾರಿಗೂ ಸ್ವಾತಂತ್ರ್ಯ ಸ್ವಲ್ಪವೂ ಇಲ್ಲ. ಸ್ವರಮಣತ್ವ ಅಂದ್ರೆ ಪರಮಾತ್ಮ ತಾನು ಬೇರೆ ಯಾರ ಅಪೇಕ್ಷೆಯೂ ಇಲ್ಲದೆ ಇರುವಂತಹ ಅವನು, ಬೇರೆ ಎಲ್ಲರಿಗೂ, ಲಕ್ಷ್ಮೀದೇವಿ ಕೂಡ ಪರಮಾತ್ಮ ಬೇಕು, ಎಲ್ಲರಿಗೂ ಪರಮಾತ್ಮ ಬೇಕಾಗಿಲ್ಲ, ಪರಮಾತ್ಮನಿಗೆ ಮಾತ್ರ ಯಾರೂ ಬೇಕಾಗಿಲ್ಲ. ಅವನಿಗೆ ರಮಣತ್ವ, ಆನಂದ ಬರುವುದು ಯಾರಿಂದ? ಅವನಿಂದಲೇ ಅವನಿಗೆ ಆನಂದ ಬರುತ್ತೆ, ಬೇರೆ ಯಾರಿಂದಲೂ ಅವನಿಗೆ ಆನಂದ ಬರುವುದಿಲ್ಲ. ಅದಕ್ಕೆ ಅವನಿಗೆ ಸ್ವರಮಣತ್ವ, ತನಗೆ ಆನಂದ ಬರುವುದಕ್ಕೆ ತಾನೇ ಮೂಲಭೂತ ಕಾರಣ ಆಗಿದ್ದಾನೆ, ಬೇರೆಯವರು ಅವನಿಗೆ ಬೇಕಾಗಿಲ್ಲ. ಆ ಕಾರಣದಿಂದ ಅವನು ಸ್ವರಮಣತ್ವ ಉಳ್ಳವನಾಗಿದ್ದಾನೆ. ಸುಗುಣ ವ್ಯಾಪ್ತಿತ ದಥ, ಪರಮಾತ್ಮನಿಗೆ ಸರ್ವಗುಣ ಸಂಪೂರ್ಣ ಅಂತ ಹೇಳಿದ್ರೆ ಎಲ್ಲ ಗುಣಗಳಿಂದಲೂ ಅವನಿಗೆ ಗುಣತಃ ವ್ಯಾಪ್ತಿ ಅವನಿಗೆ ಪೂರ್ಣವಾಗಿದೆ. ಆ ಕಾರಣದಿಂದ ಈ ವಿಧವಾಗಿ ಸಂಪೂರ್ಣವಾದ ಗುಣವ್ಯಾಪ್ತಿ ಅವನಲ್ಲಿ ಮಾತ್ರವೇ ಇದೆ. ಪರ ಅಪೇಕ್ಷಾದಿ ರಾಹಿತ್ಯಂ, ಇದು ಒಂದು ವಿಧವಾಗಿ ಸ್ವತಂತ್ರಕ್ಕೆ ಸಂಬಂಧಪಟ್ಟದ್ದೇ, ಅದರ ಫರ್ದರ್ ಕ್ಲಾರಿಫಿಕೇಶನ್. ಪರ ಅಪೇಕ್ಷಾದಿ ರಾಹಿತ್ಯಂ ಅಂದ್ರೆ ಬೇರೆಯವರು ಯಾರು ಅಪೇಕ್ಷೆ ಮಾಡಬೇಕು, ಈ ಡಸಂಟ್ ಇವನ್ ಹ್ಯಾವ್ ಟು ಡಿಸೈರ್, ಈ ಡಸಂಟ್ ನೀಡ್ ಎನಿಬಡಿ, ಈ ಡಸಂಟ್ ಇವನ್ ಹ್ಯಾವ್ ಟು ಡಿಸೈರ್ ಫಾರ್ ಎನಿಬಡಿ, ಇವರು ನನಗೆ ಬೇಕು, ಇವರಿದ್ರೆ ನನಗೆ ಈ ಕೆಲಸ ಆಗುತ್ತೆ ಅನ್ನೋ ಅಪೇಕ್ಷೆ ಇಲ್ಲ. ಪರಮಾತ್ಮನಿಗೆ ಅನೇಕ ಮಂದಿ ದೇವತೆಗಳು, ತತ್ವಮಾನ ದೇವತೆಗಳು ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ಏನೇನೋ ಸೇವೆ ಮಾಡ್ತಾ ಇರ್ತಾರಲ್ವಾ, ಅವರ ಎಲ್ಲರ ಸೇವೆ ಪರಮಾತ್ಮನಿಗೆ ಅವಶ್ಯಕವಾಗಿದೆ ಬೇಕಾಗಿದೆ ಅಂತ ಭ್ರಮೆ ಬಂದರೆ ಇಲ್ಲ, ಪರಮಾತ್ಮ ಅವರಿಗೆ ಆ ಸೇವೆ ಮಾಡಲಕ್ಕೆ ಅವಕಾಶವನ್ನು ಕೊಡದಾನೆ ಅಷ್ಟೇ ಹೊರತು ಪರಮಾತ್ಮನಿಗೆ ಯಾರ ಅಪೇಕ್ಷೆಯೂ ಇಲ್ಲ. ಪರ ಅಪೇಕ್ಷಾದಿ ರಾಹಿತ್ಯಂ, ಬೇರೆಯವರು ತನಗೆ ಬೇಕು ಅನ್ನುವ ಒಂದು ಸ್ಥಿತಿಯೇ ಅವನಿಗೆ ಇಲ್ಲವೇ ಇಲ್ಲ. ಆ ಕಾರಣದಿಂದ ಪರ ಅಪೇಕ್ಷಾ ಆದಿ ರಾಹಿತ್ಯ ಮುಂತಾದವು, ಅಂದ್ರೆ ನಾಟ್ ಓನ್ಲಿ ಬೇರೆಯವರು ಹೆಲ್ಪ್ ಬೇಕಾಗಿಲ್ಲ, ಬೇರೆಯವರು ನೋಡಬೇಕಾಗಿದ್ದು ಇಲ್ಲ, ಏನು ಮಾಡಬೇಕಾಗಿದ್ದ ಎಲ್ಲವೂ ತಾನೇ ಮಾಡ್ತಾನೆ. ಆ ವಿಧವಾಗಿ ಅವನು ನಿತ್ಯ ತೃಪ್ತಂ ಜಗದ್ಗುರೋ, ಪರಮಾತ್ಮ ನಿತ್ಯ ತೃಪ್ತ. ನಿತ್ಯ ತೃಪ್ತ ಅಂತ ಹೇಳಿದ್ರೆ ಯಾವಾಗಲೂ ಸ್ವತಂತ್ರವಾಗಿ ತನಗೆ ತೃಪ್ತಿ ಆಗಬೇಕಂದ್ರೆ ತಾನೇ ಅದನ್ನು ಡಿಟರ್ಮಿನ್ ಮಾಡ್ತಾನೆ. ಸ್ವತಂತ್ರವಾಗಿ ಸ್ವತಂತ್ರದ ಒಂದು ಲಕ್ಷಣ, ಇವೆಲ್ಲವೂ ಕೂಡ ಸ್ವತಂತ್ರ ಅನ್ನುವುದ ಹೆಡಿಂಗ್ ನಲ್ಲಿ ಬರುವಂತಹವೇ ಆಗಿದೆ. ಸೊ ನಿತ್ಯ ತೃಪ್ತಿಯ ಪರಮಾತ್ಮನಿಗೆ ಜಗದ್ಗುರೋ, ಜಗತ್ತಿಗೆಲ್ಲ ಗುರುವಾದಂತಹ ಸರ್ವೋತ್ತಮನಾದ ಆ ಪರಮಾತ್ಮನಿಗೆ ನಿತ್ಯ ತೃಪ್ತಿ ಯಾವಾಗಲೂ. ಹೀಸ್ ಏನು ಬೇಕಾಗಿಲ್ಲ ಅವನಿಗೆ, ಆನಂದ ನಿತ್ಯಾನಂದ. ಈ ಸೃಷ್ಟಿಯಾಧಿಕಾರಿಗಳು ಅವನು ಮಾಡುವುದು ತನಗೆ ಪ್ರಯೋಜನವಿದೆ ಅಂತ ಮಾಡುವುದಿಲ್ಲ, ಅವನು ಎಲ್ಲರಿಗೇ ಒಳ್ಳೇದಾಗಬೇಕು, ಅವರಿಗವರಿಗೆ ಸಾಧನೆ ನಡಿಬೇಕು ಅಂತೇಳಿ ಅವರಿಗಾಗಿ ತಾನು ಈ ಸೃಷ್ಟಿಯಾಧಿಕಾರಿಗಳು ಮಾಡದಾನೆ ಹೊರತು ತನಗಾಗಿ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಜಗದ್ಗುರೋ ನಿತ್ಯತೃಪ್ತಂ, ನಿತ್ಯತೃಪ್ತನಾಗಿದ್ದಾನೆ. ಸೃಷ್ಟಿಯಾದಿ ಕರ್ತೃತಾದ್ಯಾಸ್ತು ವಿಜಾತೀಯ ಹರೋಮತಃ, ಸೃಷ್ಟಿ ಅದೇ ವಿಧವಾಗಿ ಮುಂತಾದಂತಹ ಕರ್ತೃತ, ಏನು ಎಂಟು ವ್ಯಾಪಾರಗಳು, ಅಷ್ಟವಿಧವಾದ ವ್ಯಾಪಾರಗಳನ್ನು ಪರಮಾತ್ಮ ಮಾಡ್ತಾನೆ. ಏನು ಅಷ್ಟವಿಧವಾದ, ಎಂಟು ವಿಧವಾದ ವ್ಯಾಪಾರಗಳು ಯಾವುದು ಪರಮಾತ್ಮ ಅನ್ನುವುದು, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ ಕರೆಯಲ್ಪಡುವಂತಹ ಈ ಎಂಟು ವಿಧವಾದ ವ್ಯಾಪಾರಗಳು, ಹುಟ್ಟಿಸುವುದು, ಸ್ಥಿತಿ ಎಲ್ಲದನ್ನು ಇರುವುದು, ಇರುವಂತೆ ಮಾಡುವುದು, ಅದೇ ವಿಧವಾಗಿ ಲಯ ಎಲ್ಲವನ್ನು ನಾಶ ಮಾಡುವುದು, ನಿಯಮನ ಕಂಟ್ರೋಲ್ ಮಾಡುವುದು, ಜ್ಞಾನ ಎಲ್ಲರಿಗೂ ಜ್ಞಾನ ಕೊಡುವುದು ಪರಮಾತ್ಮನೇ, ಅಜ್ಞಾನ ಕೊಡುವುದು ಪರಮಾತ್ಮನೇ. ಸೊ ಜ್ಞಾನ ಅಜ್ಞಾನ ಎಲ್ಲರಿಗೂ ಬಂಧವನ್ನು ಕೊಡುವವನು ಪರಮಾತ್ಮನೇ, ಮೋಕ್ಷವನ್ನು ಕೊಡುವವನು ಪರಮಾತ್ಮನೇ. ಅದು ಅವನ ಒಂದು ಇಚ್ಛೆಯಂತೆ ನಡೆಯುತ್ತೆ. ಅದಕ್ಕೆ ಅವನು ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಇವೆಲ್ಲವೂ ಕೂಡ ಅವನೇ ಎಲ್ಲರಿಗೂ ಕೊಡ್ತಾನೆ. ಆ ಕಾರಣದಿಂದ ಎಂಟು ವಿಧವಾದ ವ್ಯಾಪಾರಗಳು ಪರಮಾತ್ಮನೇ ಮಾಡ್ತಾನೆ. ಇವು ಕೇವಲ ಹರಿಯಲ್ಲಿಯೇ ಇದೆ. ಲಕ್ಷ್ಮಿಯು ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರಲ್ಲವಾ ಅಂತ ಹೇಳಿದೆ. ಬ್ರಹ್ಮದೇವರು ಸೃಷ್ಟಿ ಮಾಡುವುದು ಸ್ವತಂತ್ರದಿಂದಲ್ಲ, ಪರಮಾತ್ಮ ಬ್ರಹ್ಮದೇವರ ಒಳಗೆ ತಾನು ಬ್ರಹ್ಮನಾಗಿ ನಿಂತು ಸೃಷ್ಟಿಯನ್ನು ಮಾಡಿಸ್ತಾನೆ. ಈ ವಿಧವಾಗಿ ಅವನೇ ಎಲ್ಲವನ್ನು ಮಾಡ್ತಾನಾದ ಕಾರಣದಿಂದ ಇವೆಲ್ಲ ಪರಮಾತ್ಮನಿಗೆ ಸೇರಿದ ವ್ಯಾಪಾರಗಳಾಗಿದೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ಅಕ್ಷರತ್ವಾದಯೋ ಮಾಯಾಂ ನೈವ ತೇ ಬ್ರಹ್ಮಣಿ ಸ್ಫುಟಂ ರುಜುತ್ವಂ ಪ್ರಾಕೃತೋ ಚ ಉಚ್ಚಂ ನಿತ್ಯಾರ್ಥೇಷು ಅಭಿಮಾನಿತ ಸರ್ವಾದಿ ಪತ್ಯತ ಲಿಂಗದೇಹೆ ಕಾರ್ಯ ವಶಿತ್ವತಾ ನಿಷ್ಕಾಮ್ಯ ಯೋಗ್ಯತಾ ಪೂರ್ವ ವಿಜಾತೀಯ ಇತಿ ಸ್ಮೃತ ಅಂತೇಳಿ. ಹೇಗೆ ಪರಮಾತ್ಮನಲ್ಲಿ ಮಾತ್ರ ಇದ್ದು ಮಿಕ್ಕವರೆಲ್ಲಲ್ಲಿಯೂ ಇಲ್ಲದೇ ಇರುವ ಗುಣಗಳನ್ನು ಹೇಳಿದ್ದಾರೋ ಅದೇ ವಿಧವಾಗಿ ಕೆಲವು ಗುಣಗಳು ಲಕ್ಷ್ಮಿಯಲ್ಲಿ ಮಾತ್ರ ಇದೆ, ಬೇರೆ ಯಾರಲ್ಲಿಯೂ ಇಲ್ಲ. ಉದಾಹರಣೆಗೆ ಅಕ್ಷರ, ಈ ಅಕ್ಷರ ಅನ್ನುವ ಗುಣ, ಅಕ್ಷರತ್ವ ಅಂದ್ರೆ ದೇಹ ನಾಶವಿಲ್ಲದೆ ಇರುವುದು, ಈ ಗುಣ ಕೇವಲ ಲಕ್ಷ್ಮಿಯಲ್ಲಿ ಇದೆ, ಬೇರೆ ಯಾರಿಗೂ ಇಲ್ಲ. ಈ ಲಕ್ಷಣ ಪರಮಾತ್ಮನಿಗಂತೂ ಬಿಟ್ಟುವೆ, ಪರಮಾತ್ಮ ಮೇಲೆ, ಆ ಪರಮಾತ್ಮ ಆದ ಮೇಲೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಮಾತ್ರ ಇದೆ, ಅಕ್ಷರತ್ವ ಇದೆ, ಮಿಕ್ಕ ಯಾರಿಗೂ ಇಲ್ಲ. ಈ ವಿಧವಾಗಿ ಆ ಅಕ್ಷರತ್ವ ಅನ್ನೋದು ಆದಯ ಮಾಯಾಂ ನೈವತೆ ಬ್ರಹ್ಮಣಿ ಸ್ಫುಟಂ, ಬ್ರಹ್ಮಾದಿಗಳಿಗೆ ಕೂಡ ಈ ಅಕ್ಷರತ್ವ, ಯಾಕಂದ್ರೆ ದೇಹ ಇದೆ, ಬ್ರಹ್ಮ ವಾಯುಗಳಿಗೆ ಕೂಡ ದೇಹ ಧಾರಣೆ ಇದೆ, ಮಿಕ್ಕ ಯಾರಿಗೂ ಕೂಡ ಈ ಅಕ್ಷರತ್ವ ಅನ್ನುವ ಒಂದು ಮೋಕ್ಷಕ್ಕೆ ಹೋದ ಜೀವರಾಶಿಗಳಿಗೆ ಅಕ್ಷರತ್ವ ಇದಲ್ಲವಾ ಅಂತ ಹೇಳಿದ್ರೆ, ಅಕ್ಷರತ್ವ ಏನೇನು ಡಿಸ್ಟ್ರಾಯ್ ಆಗದೇ ಇರುವಂತಹ ಬಾಡಿ, ಅನ್ಡಿಸ್ಟ್ರಾಯಬಲ್ ಬಾಡಿ ಇರುವುದು ಅವರು. ಇದು ಮೋಕ್ಷಕ್ಕೆ ಇರುವವರಿಗೆ ದೇ ಆಲ್ಸೋ ಡೋಂಟ್ ಹ್ಯಾವ್ ದ ಬಾಡಿ, ಅವರಿಗೆ ಮತ್ತೆ ದೇ ಹ್ಯಾವ್ ಅಕ್ಷರತ್ವ ಅಂತ ಹೇಳಿದ್ರೆ ಇಲ್ಲ, ಅವರಿಗೆ ಒಂದಾನೊಂದು ಕಾಲದಲ್ಲಿ ದೇಹ ಇತ್ತು. ಯಾವಾಗಲೂ ಸದಾ ಸರ್ವ ಕಾಲದ ಇಲ್ಲಿ ಕೂಡ ಕ್ಷರವಾದ ದೇಹವಿಲ್ಲದೆ ಯಾರಿರ್ತಾರೋ ಅವರಿಗೆ ಮಾತ್ರವೇ ಅಕ್ಷರ ಶಬ್ದ ಅನ್ವಯವಾಗುತ್ತೆ, ಅದು ಕೇವಲ ಲಕ್ಷ್ಮಿಗೆ ಮಾತ್ರವೇ ಇದೆ. ಈ ವಿಧವಾಗಿ ಒಬ್ಬೊಬ್ಬರಿಗೆ ಒಂದೊಂದು ವಿಶೇಷವನ್ನು ಹೇಳ್ತಾ ಬರ್ತಾರೆ. ಸೊ ಇದಕ್ಕೆ ಸಜಾತೀಯ ವಿಜಾತೀಯ ಗುಣ ಅಂದ್ರೆ ಕೇವಲ ಯಾರಲ್ಲಿಯೋ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಲ್ಲಿ ಇರುವಂತಹದ್ದು ಅದು ಅದು ವಿಶೇಷವಾಗಿರುವಂತಹದ್ದು ಆ ಕಾರಣದಿಂದ ಅದು ವಿಲಕ್ಷಣವಾಗಿರುವುದು ವಿಜಾತೀಯ ಗುಣಗಳು. ಅದು ಎಲ್ಲರಲ್ಲಿಯೂ ಇದ್ದರೆ ಅದು ಸಜಾತೀಯ ಗುಣಗಳು. ದಟ್ ಎವ್ರಿ ಎಲ್ಲರಲ್ಲಿಯೂ ಅಂತ ಹೇಳಿದ್ರೆ ಇಟ್ ಕೆನ್ ಬಿ ಅಕ್ರಾಸ್ ಆಲ್ ದ ಜೀವರಾಶಿಸ್ ಆರ್ ಇಟ್ ಕೆನ್ ಬಿ ಟೂ ಆರ್ ತ್ರೀ ಆರ್ ಫೋರ್ ಕ್ಯಾಟಗರೀಸ್ ನಲ್ಲಿ ಇರುವವರಿಗೂ ಇರಬಹುದು ಸಜಾತೀಯ ಲಕ್ಷಣಗಳು. ಈ ವಿಧವಾಗಿ ಸಜಾತೀಯ ಲಕ್ಷಣ ಅಂದ್ರೆ ಸಾಧಾರಣ, ಸುಜಾತೀಯ, ವಿಜಾತೀಯ, ವಿಲಕ್ಷಣ ಅಂತೇಳಿ ಎರಡು ವಿಧವಾದ ಲಕ್ಷಣಗಳನ್ನು ವರ್ಣನ ಮಾಡ್ತಾ ಹೇಳ್ತಾರೆ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಲ್ ಕಂಟಿನ್ಯೂ ಮೋರ್. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯನ ವಿರಸ ಮನಸ್ಸಿಂದ ಇರುವ ಅಧ್ಯಾತ್ಮನವ ಸ್ವಭಾವ ಕರೋಮಿ ಇದ್ದ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು.